विश्वेशलिङ्गसम्भूतम् विश्वविद्याविबोधकम् विश्ववन्द्यम् सदा वन्दे विश्वाराध्यम् जगद्गुरु. ಕಾಶಿ ಜ್ಞಾನಸಿಂಹಾಸನದ ಆದಿ ಜಗದ್ಗುರು ವಿಶ್ವಾರಾಧ್ಯರನ್ನೇ ಮೊದಲು ಮಾಡಿಕೊಂಡು ವಿಶ್ವೇಶ್ವರ ಶಿವಾಚಾರ್ಯ ಪರ್ಯಂತವಾದ ಗುರುಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಕೊಟ್ಟೂರಿನ ಈ ಪವಿತ್ರ ಕ್ಷೇತ್ರದಲ್ಲಿ ಶ್ರೀ ಕಾಶಿ ಜಗದ್ಗುರುಗಳವರ ತಪೋನುಷ್ಠಾನದ ಜೊತೆಗೆ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆಶೀರ್ವಚನಗಳನ್ನು ನೀವು ಆಲಿಸ್ತಾ ಬರ್ತಾ ಇದ್ದೆ. ಈ ಸಿದ್ಧಾಂತ ಶಿಖಾಮಣಿಯೊಳಗೆ 101 ಸ್ಥಳಗಳನ್ನು ಉಪದೇಶ ಮಾಡಲಾಗಿದೆ. ನೀವು ಈಗಾಗಲೇ ಶ್ರಾವಣ ಮಾಸದಲ್ಲಿ 4 ಸ್ಥಳಗಳನ್ನು ಏರಿ ಈ 5ನೇ ಸ್ಥಾನದಲ್ಲಿ ನೀವೆಲ್ಲ ಕುಳಿತುಕೊಂಡಿದ್ದೀರಿ. ಅದಕ್ಕನೇ ಲಿಂಗಧಾರಣ ಸ್ಥಳ ಅಂತ ಕರ್ಕೊಂಬಂದು ದೇಹವನ್ನ ಪವಿತ್ರವನ್ನಾಗಿ ಮಾಡುವ ಶ್ರೇಷ್ಠವಾದ ಸಂಸ್ಕಾರವೇ ಇದು ಲಿಂಗಧಾರಣ ಸಂಸ್ಕಾರ. ಲಿಂಗವನ್ನು ಧರಿಸುವಂತ ಈ ಪರಂಪರೆ, ದೇಹದ ಮೇಲೆ ಲಿಂಗವನ್ನು ಧರಿಸುವಂತ ಈ ಪದ್ಧತಿ, ಇದು ಅತ್ಯಂತ ಪ್ರಾಚೀನವಾಗಿರುವಂತಹ ಪದ್ಧತಿ. ಇದು ಅದಕ್ಕನೇ ನಾವು ವೀರಶೈವ ಧರ್ಮಕ್ಕೆ ಇದಕ್ಕೆ ಸನಾತನ ಧರ್ಮ ಅಂತ ಕರ್ಕೊಂಬರ್ತಾ ಇದ್ದೆ. ಭೂಮಿಯ ಮೇಲೆ ಶಿವಲಿಂಗವನ್ನು ಸ್ಥಾಪನೆ ಮಾಡುವಂತಹ ಪರಂಪರೆ ಪದ್ಧತಿ ಎಷ್ಟು ಪ್ರಾಚೀನವಾಗಿದೆ, ಅಷ್ಟೇ ಪ್ರಾಚೀನವಾಗಿರುವಂತಹ ಪದ್ಧತಿನ ಕೂಡ ದೇಹದ ಮೇಲೆ ಲಿಂಗ ಸ್ಥಾಪನೆ ಮಾಡುವಂತಹದ್ದು ಕೂಡ ಆಗಿದೆ ಅಂತ. ಅದಕ್ಕೆ ನಮ್ಮ ಮಹಾಚಾರ್ಯರೇ ಆಗಲಿ, ಈ ಪರಂಪರೆಯ ಶಿವಾಚಾರ್ಯ ಆಗಲಿ, ಅವರು ಭೂಮಿಗೂ ಲಿಂಗ ಧಾರಣೆ ಮಾಡಿದ್ದಾರೆ, ಈ ಭೂಮಿಯ ಮೇಲೆ ವಾಸ ಮಾಡುವಂತಹ ಈ ಮನುಕುಲಕ್ಕೂ ಕೂಡ ಅವರು ಲಿಂಗವನ್ನು ಧರಿಸಿದ್ದಾರೆ. ಭೂಮಿಗೆ ನಾವು ಸಾಮಾನ್ಯವಾದ ಜಡ ಅಂತ ತಿಳ್ಕೊಂತೀವಿ. ಒಂದು ಭೂತ, ಇದು ಮಹಾಭೂತ, ಪೃಥ್ವಿ ಒಂದು ಮಹಾಭೂತ, ಇದು ಜಡ ಅಂತ ನಾವು ಅರ್ಥ ಮಾಡ್ಕೊಂತೀವಿ. ಆ ಜಡವಾದ ಪೃಥ್ವಿಗೆ ಲಿಂಗ ಧಾರಣೆ ಮಾಡಿದಾಗ ಆ ಸ್ಥಾನ ಅದು ಕ್ಷೇತ್ರವಾಗಿ ಪರಿಣಮಿಸ್ತಾ ಇದೆ. ಅದಕ್ಕೆ ಭೂಮಿಯನ್ನ ಕ್ಷೇತ್ರವನ್ನಾಗಿ ಮಾಡುವಂತಹ ಈ ಲಿಂಗಧಾರಣೆ ಮನುಷ್ಯನ ದೇಹದ ಮೇಲೆ ಆದಾಗ ದೇಹವು ಕೂಡ ಒಂದು ಪವಿತ್ರವಾದ ಕ್ಷೇತ್ರವಾಗ್ತಾ ಇದೆ. ಅದಕ್ಕೆ ಲಿಂಗಧಾರಿಗಳಾಗಿರುವಂತಹ ದೇಹಗಳಂದ್ರೆ ಅವು ದೇವಾಲಯಗಳು ಅಂತ. ಅವು ಎಂಥ ದೇವಾಲಯಗಳಂದ್ರೆ ಸ್ಥಾವರ ದೇವಾಲಯಗಳಲ್ಲ, ಅವು ಜಂಗಮ ದೇವಾಲಯಗಳು ಅಂದ್ರೆ ಅಡ್ಡಾಡುವ ದೇವಾಲಯಗಳು, ಮಾತನಾಡುವ ದೇವಾಲಯಗಳು ಅಂತ ಕರೀತಾರೆ. ಇಷ್ಟೊಂದು ಶ್ರೇಷ್ಠವಾದ ಸಂಸ್ಕಾರವನ್ನು ಜಗದ್ಗುರು ಪಂಚಾಚಾರ್ಯರು ಆದಿಯೊಳಗನ ಈ ಸಂಸ್ಕಾರವನ್ನು ಮಾಡಿ ಕೇವಲ ಮಾನವರಿಗಷ್ಟೇ ಅಲ್ಲ, ಶ್ರೇಷ್ಠರಾದ ತಪಸ್ವಿಗಳಾದ ಮಹರ್ಷಿಗಳಿಗೆ ಕೂಡ ಈ ಲಿಂಗವನ್ನು ಧರಿಸಿದ್ದಾರೆ. ವ್ಯಾಸ ಮಹರ್ಷಿ ಕೇದಾರಪೀಠದ ಘಂಟಾಕರ್ಣ ಶಿವಾಚಾರ್ಯಂದ ಶಿವದೀಕ್ಷಾ ಸಂಸ್ಕಾರವನ್ನು ಹೊಂದಿದ್ದ ಅನ್ನುವಂತ ಇತಿಹಾಸ ಬರ್ತಾ ಇದೆ. ಅಂತೇನೆ ಈ ಧರ್ಮದ ತತ್ವವನ್ನು, ಈ ಧರ್ಮದ ಶ್ರೇಷ್ಠವಾದ ಸಿದ್ಧಾಂತವನ್ನು ಅರಿತಿರುವಂತಹ ವ್ಯಾಸ ಮಹರ್ಷಿ ತಾನು ಬರೆದಿರುವಂತಹ ಪುರಾಣಗಳಲ್ಲಿ, ವಿಶೇಷವಾಗಿ ಲಿಂಗ ಪುರಾಣ, ಸ್ಕಂದ ಪುರಾಣ, ಶಿವಮಹಾಪುರಾಣಗಳಲ್ಲಿ ಅಲ್ಲಲ್ಲಿ ಈ ವೀರಶೈವ ಸಿದ್ಧಾಂತದ ಶ್ರೇಷ್ಠವಾದ ತತ್ವಗಳನ್ನು ಆತ ಅಲ್ಲಿ ಮೂಡಿಸಿದ್ದಾನೆ, ಬಿಂಬಿಸಿದ್ದಾನೆ. ಅದಕ್ಕೆ ಆತನೇ ಹೇಳುವಂತೆ ಸ್ಕಂದ ಪುರಾಣದ ಆತನ ಹೇಳುವಂತಹ ವೀರಶೈವರ ಲಕ್ಷಣ ಅಂತ ಕೇಳಿದ್ರೆ, ಯೋ ಹಸ್ತಪೀಠೆ ನಿಜಮಿಷ್ಟಲಿಂಗಂ ವಿನ್ಯಸ್ಯ ತಲ್ಲೇನ ಮನಃಪ್ರಚಾರ ಬಾಹ್ಯಕ್ರಿಯಾ ಸಂಕುಲ ನಿಸ್ಪೃಹಾತ್ಮ ಸಂಪೂಜಯತ್ಯಂಗ ಸವೀರ ಶೈವ ಅಂತ. ಸ್ಕಂದ ಪುರಾಣದೊಳಗ ವೀರಶೈವರ ಲಕ್ಷಣವನ್ನು ಮಹರ್ಷಿ ವ್ಯಾಸ ಬರೀತಾನೆ. ಗುರುವಿನಿಂದ ಪ್ರಾಪ್ತವಾಗಿರುವಂತಹ ಇಷ್ಟಲಿಂಗವನ್ನ ಯೋ ಹಸ್ತಪೀಠೆ ನಿಜಂ ಇಷ್ಟಲಿಂಗಂ, ಗುರುವಿನಿಂದ ಪ್ರಾಪ್ತವಾದ ಲಿಂಗಕ್ಕೆ ನಾವು ಇಷ್ಟಲಿಂಗ ಅಂತ ಕರಿತೀವಿ. ಅದನ್ನು ದೇಹದ ಮೇಲೆ ಸದಾ ಧರಿಸುವುದರ ಜೊತೆಗೆ ತನ್ನ ವಾಮ ಹಸ್ತಪೀಠದಲ್ಲಿರಿಸಿಕೊಂಡು ಯಾರದನ್ನ ಅನನ್ಯವಾದ ಮನಸ್ಕವುಳ್ಳವರಾಗಿ ಅಂದ್ರೆ ಏಕಾಗ್ರ ಚಿತ್ತಿನ ಅದನ್ನು ಪೂಜೆ ಮಾಡುವಂತವರಾಗ್ತಾರೆ, ಅವರಿಗೇನೆ ವೀರಶೈವರು ಅಂತ ಮಹರ್ಷಿ ವ್ಯಾಸ ಹೇಳಿದ. ಅಂದ್ರೆ ವ್ಯಾಸನಿಗೆ ಈ ಸಿದ್ಧಾಂತ ಗುರುತಿತ್ತು, ಅವ ಆಚರಣೆ ಮಾಡಿದ್ದ ಅಂತ ತಿಳ್ಕೊಂಡೇ ಇದನ್ನು ಸ್ಪಷ್ಟವಾಗಿ ಆತ ಬರ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ಆತನು ಹೇಳಿದ ಪ್ರಕಾರವಾಗಿ ವಾಮಹಸ್ತಪೀಠದಲ್ಲಿ ಲಿಂಗವನ್ನು ನಾವು ಇಟ್ಟುಕೊಂಡು ಪೂಜೆ ಮಾಡುತ್ತೆ. ಬಹಳಷ್ಟು ಜನರು ಎಡಗೈ ಅಂದ್ರೆ ಅದಕ್ಕೆ ಅಶುದ್ಧ ಅಂತ ಹಿಂಗೆ ತಿಳ್ಕೊಂತ. ಆದರೆ ಯಾವ ಕೈಗಳು ಅಶುದ್ಧ ಅಲ್ಲ, ಅದು ಬಲಗೈನೂ ಅಶುದ್ಧ ಅಲ್ಲ, ಎಡಗೈನೂ ಅಶುದ್ಧ ಅಲ್ಲ, ನಾವು ಹಾಕಿ ತಿಳ್ಕೊಂತೀವಿ ಅಷ್ಟೇ. ಏನಾದರೂ ಕೊಡಬೇಕಾದ್ರೆ ಬಲಗೈಲೆ ಕೊಡಬೇಕು, ಎಡಗೈಲೆ ಕೊಡಬಾರದು ಅಂದ್ರೆ ಲೋಕದ ರೂಢಿ ಅಷ್ಟೇ. ನೀವು ದೇವರಿಗೆ ನಮಸ್ಕಾರ ಮಾಡುವಾಗ ಏನು ಒಂದ ಕೈಲೆ ಮಿಲಿಟರಿ ಒಳಗೆ ನಮಸ್ಕಾರ ಮಾಡಿದಂಗೆ ಸಲ್ಯೂಟ್ ಹೊಡಿತೀರೇನೆ? ದೇವರಿಗೆ ನಮಸ್ಕಾರ ಮಾಡಬೇಕಾದ್ರೆ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡುತ್ತೆ. ಮತ್ತೊಂದು ವೇಳೆ ನಿಮ್ಮ ಎಡಗೈ ಅಪವಿತ್ರವಾಗಿದ್ರೆ ಅದನ್ನು ಕೂಡಿಸೋದೇನು ಜರುರತ್ತ ಇತ್ತು? ಮತ್ತ ಅದು ಅಪವಿತ್ರ ಕೈ ಇದಕ್ಕೆ ಬಂದು ಕೂಡಿತಪ್ಪ, ಮತ್ತೆ ಇದು ಅಪವಿತ್ರ ಆಗ್ತಿತ್ತಲ್ಲ. ದೇವರಿಗೆ ಪುಷ್ಪಾಂಜಲಿಯನ್ನು ಅರ್ಪಣ ಮಾಡೋ ಕಾಲಕ್ಕೆ ಬೊಗಸಿಯೊಳಗೆ ಹೂವನ್ನು ತೆಗೆದುಕೊಂಡು ನಾವು ದೇವರ ಮೇಲೆ ನಾವು ಹಾಕೋ ಕಾಲಕ್ಕೆ ನಮ್ಮ ಎರಡೂ ಕೈಗಳನ್ನು ಕೂಡಿಸಿ ಹಾಕ್ತೀವಿ. ಇನ್ನು ಸೂರ್ಯಾದಿಗಳಿಗೆ ಅರ್ಘ್ಯವನ್ನು ಕೊಡುವಂತಹ ಅನೇಕ ಈ ಸಂಧ್ಯಾವಂದನ ಮಾಡತಕ್ಕಂತಹ ಪದ್ಧತಿಯಲ್ಲಿನೂ ಕೂಡ ಅವರು ಎರಡೂ ಕೈಗಳಿಂದನೇ ಅರ್ಪಣೆ ಮಾಡ್ತಾರೆ. ಅದಕ್ಕೆ ಯಾವುದೇ ಭಾಗ ಇದು ಶುದ್ಧ ಇದು ಶ್ರೇಷ್ಠ ಅನ್ನುವಂಥ ಕಲ್ಪನೆಗಳನ್ನು ನಾವು ಸುಮ್ಮನೆ ಮಾಡಿಕೊಂಡಿವಿ ಅಷ್ಟೇ. ಯಾವುದು ಎಡ ಯಾವುದು ಬಲ, ನಿಮಗೊಂದು ಎಡ ಆದರೆ ಅವರಿಗೊಂದು ಎಡ ಆಗಿರ್ತದೆ. ಈಗ ನಾವು ಹಿಂಗೆ ಕೂತ್ಕೊಂಡು ನೀವು ಈ ಕಡೆ ಕೂತ್ಕೊಂಡಿರಿ, ನಾವು ಇದಕ್ಕೆ ಬಲ ಅಂತೀವಿ, ನೀವು ಇದಕ್ಕೆ ಎಡ ಅಂತೀರಿ. ಈ ಗ್ವಾಡಿ ನಾವು ಬಲಗಡೆ ಗ್ವಾಡೆ ಅಂತ ನಾವು ಅಂತೀವಿ, ನೀವು ಅಂತೀರಿ ಎಡಗಡೆ ಗ್ವಾಡೆ ಅಂತೀರಿ. ಇದಕ್ಕೆ ನಾವು ಎಡಗಡೆ ಗ್ವಾಡೆ ಅಂತೀರಿ, ಇದಕ್ಕೆ ಬಲಗಡೆ ಗ್ವಾಡೆ ಅಂತೀರಿ. ಯಾರದು ಖರೆ? ನಮ್ದು ಖರೆ, ನಿಮ್ದು ಖರೆ ನವತ್ತೇನ? ಅಂದ್ರೆ ನಾವು ಕುಳಿತುಕೊಂಡಿರುವಂತಹ ವ್ಯವಸ್ಥೆ ಮೂಲಕವಾಗಿ ಬಲ ಎಡ ಅಂತ ನಾವು ಮಾಡಿಕೊಂಡು ಹೊರತಾಗಿ ಯಾವುದು ಬಲ ಯಾವುದು ಎಡ ಅಲ್ಲ. ಅವ ದೇವರನ್ನ ಪೂಜೆ ಮಾಡಲಿಕ್ಕೆ ಪರಮಾತ್ಮ ಕೊಟ್ಟಿರುವಂತಹ ಕರಣಗಳಿವೆಲ್ಲ. ಕಣ್ಣು ಎರಡದವೆ, ಅದಕ್ಕೊಂದು ಶ್ರೇಷ್ಠ ಒಂದು ಕನಿಷ್ಠ ಅಂತಿಲ್ಲ, ಅದರಲ್ಲಿ ಎರಡೂ ಒಂದೇ. ಅದಕ್ಕೆ ನೋಡುವಂತಹ ಕಣ್ಣುಗಳು ಎರಡಿದ್ರೂ ಕೂಡ ನಾವು ದೃಷ್ಟಿ ನೋಟ ಮಾತ್ರ ಒಂದೇ ಆಗಿರ್ತದೆ. ಏನ್ ಎರಡು ಕಣ್ಣದವ ಅಂತ ತಿಳ್ಕೊಂಡು ನೀವು ಎರಡೆರಡು ಕಾಣಂಗಿಲ್ಲ ನಮಗೆ. ಹಾಗೆ ಮನುಷ್ಯ ಕಾರ್ಯ ಮಾಡಬೇಕಾದ್ರೆ ಎರಡೂ ಕೈಗಳನ್ನು ಕೂಡಿಸೇ ಕಾರ್ಯ ಮಾಡ್ತಾನೆ. ಅದಕ್ಕಾಗಿ ಪವಿತ್ರ ಅಪವಿತ್ರ ಅನ್ನುವಂತಹ ಭಾವನೆ ಇಲ್ಲ. ಇನ್ನು ಸೌಕರ್ಯಕ್ಕಾಗಿ ಸವಿದ್ಯಕ್ಕಾಗಿ ಬಹಳಷ್ಟು ಬಲಗೈಯಿಂದ ಮಾಡುವಂತಹ ಪ್ರವೃತ್ತಿ ಹೆಚ್ಚು ಮನುಷ್ಯನಿಗಿರ್ತದೆ. ಕೆಲವೊಬ್ಬರು ರೋಡ್ ಮಂದಿ ಇರ್ತಾರಲ್ಲ, ಅವ್ರ ಎಡಗೈನೆ ನಿಮ್ ಬಲಗೈಕ್ಕಿಂತಲೂ ಜೋರು ಇರ್ತದ. ನೀವು ಬಲಗೈಲಿ ಹೊಡೆದಷ್ಟು ಪೇಟ್ ಹತ್ತಲಿಕ್ಕಿಲ್ಲ, ಅವ್ರ ಎಡಗೈಲಿ ಹೊಡೆದಷ್ಟು ಪೇಟ್ ಹತ್ತದ ನಿಮಗೆ. ಅಂದ್ರೆ ಆಯಾಯ ದೇಹದ ರಚನೆ ಮೂಲಕವಾಗಿ ಸಂಸ್ಕಾರ ಮೂಲಕವಾಗಿ ಹಾಗೆ ನಾವು ಎಡ ಬಲ ಅಂತ ಕರ್ಕೊಂಡ್ಬರ್ತೀವಿ. ಅದಕ್ಕೆ ವಾಮಹಸ್ತಪೀಠ ಇದನ್ನ ಯಾಕಿಟ್ರು ಅಂತ ಕೇಳಿದ್ರೆ ಅದರಾಗೊಂದು ರಹಸ್ಯದ. ಸಾಮಾನ್ಯವಾಗಿ ನಮ್ಮ ಹೃದಯ ಇರೋದು ವಾಮ ಭಾಗಕ್ಕೇನೆ ಅಂತ ತಿಳ್ಕೊಂಡು ಅದಕ್ಕೆ ಒಳಗಿರುವಂತಹ ಲಿಂಗ ಪರ್ಯಂತರವಾಗಿ ನಾವೇನು ಗಮನ ಮಾಡಬೇಕಾಗಿದೆ, ಅದರ ಸೌವಿಧ್ಯಕ್ಕಾಗಿ ವಾಮಹಸ್ತಪೀಠದಲ್ಲಿ ಇರಿಸಿಕೊಂಡು ಪೂಜೆ ಮಾಡುವಂತಹ ಪದ್ಧತಿಯನ್ನ ಅದನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ದೇಹದ ಮೇಲೆ ಲಿಂಗವನ್ನು ಧರಿಸಿದಾಗ ನಿಮ್ಮ ದೇಹ ಅದೊಂದು ಪವಿತ್ರವಾದ ಕ್ಷೇತ್ರ, ಅದೊಂದು ದೇವಾಲಯವಕ್ಕ. ಅದಕ್ಕಾಗಿ ವೀರಶೈವ ಸಿದ್ಧಾಂತಕ್ಕೆ ಯಾಕೆಷ್ಟು ಶ್ರೇಷ್ಠತೆ ಬಂತು ಅಂದ್ರೆ ದೇವರನ್ನ ಅತ್ಯಂತ ಸಮೀಪವಾಗಿ ತೋರಿಸಿರುವಂತಹ ಧರ್ಮವೇ ಇದಕ್ಕೆ ನಾವು ವೀರಶೈವ ಧರ್ಮ ಅಂತ ಕರ್ಕೊಂಡ್ ಏನಪ್ಪ ನೀನು ಅಲ್ಲಿ ಹೋಗೋ ಇಲ್ಲಿ ಹೋಗೋ ದೇವರ ಸಲುವಾಗ ಅಂತ ಹೇಳುವಂತ ಕಾರಣನೇ ಇಲ್ಲ ಅಂತ. ಅದಕ್ಕೆ ನಿನ್ನ ದೇವರನ್ನ ನಿನ್ನ ಸಮೀಪ ಕೊಟ್ಟಾರ. ಎಷ್ಟು ಸಮೀಪ ಕೊಟ್ಟರ ಅಂದ್ರೆ ಅತಿ ಸಮೀಪದಲ್ಲಿ. ನಿಮ್ಮ ಹೃದಯಕ್ಕೆ ಅತಿ ಸಮೀಪವಾಗಿ ನಿಮಗೆ ಅತಿ ಸಮೀಪವಾಗಿ ನಿಮ್ಮ ದೇವರನ್ನು ಕೊಟ್ಟಿದ್ದಾರೆ. ಅದಕ್ಕೆ ಯಾಕೆ ಕೊಟ್ರು ಅಂದ್ರೆ ನೀನು ಅತಿಯಾಗಿ ಇದನ್ನ ಪ್ರೀತಿಸು. ಇದೇ ನಿನ್ನ ಜೊತೆಗೆ ಬರುವಂತಹದ್ದು, ಇದರ ಹೊರತು ಬೇರೆ ಯಾವುದು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಮಹಾಭಾರತವನ್ನು ಬರೆದಿರ್ತಕ್ಕಂಥ ಅದೇ ವ್ಯಾಸ ಮಹರ್ಷಿಣೇ ಈ ಲಿಂಗಧಾರಿಗಳ ಒಂದು ಆಚಾರ ವೈಶಿಷ್ಟ್ಯವನ್ನು ಬಹಳಷ್ಟು ವರ್ಣನೆ ಮಾಡಿದನ. ವಿಚಿತ್ರ ಲಿಂಗಧಾರಕ ಅಂತ ಹೇಳ್ತಾನೆ. ದೇಹದ ಮೇಲೆ ಲಿಂಗವನ್ನು ಧರಿಸಿರ್ತಕ್ಕಂಥವ್ರು ಬಹಳ ವಿಲಕ್ಷಣವಾಗಿದ್ದಾರೆ ಪ್ರಪಂಚದಲ್ಲಿ. ಲಿಂಗೇನ ಸಹ ಜೀವತ್ವಂ, ಲಿಂಗೇನ ಸಹ ಪಂಚತ್ವಂ. ಅಂದ್ರೆ ಇವರು ಹುಟ್ಟು ಕಾಲಕ್ಕೆ ಲಿಂಗ ಧರಿಸಿಕೊಂಡೇ ಹುಡ್ತಾರೆ, ಆಮೇಲೆ ಇವರನ್ನು ಅಂತ್ಯಕ್ರಿಯೆ ಮಾಡಬೇಕಾದ್ರೆ ಕೂಡ ಲಿಂಗಧಾರಿಗಳಾಗಿ ಇವರು ಅಂತ್ಯಕ್ರಿಯೆ ಆಗ್ತದೆ. ಅದಕ್ಕೆ ಬಹಳಷ್ಟು ವಿಶಿಷ್ಟವಾಗಿರುವಂತವ್ರು ಅಂತ. ಅದಕ್ಕೆ ಲಿಂಗ ಧರಿಸಿಕೊಂಡೇ ಹುಡ್ತಾರ ಅಂದ್ರೆ ಅರ್ಥ ಏನು? ಈ ಪೂರ್ವದಲ್ಲಿ ನಾವೆಲ್ಲ ಅಪ್ಪಣೆ ಕೊಡಿಸಿದ್ದೇವೆ, ತಾಯಿಯ ಗರ್ಭದೊಳಗೆ 8 ತಿಂಗಳ ಶಿಶುವಿದ್ದಾಗನೇ ಅದಕ್ಕೆ ಗರ್ಭಕ್ಕೆ ಲಿಂಗ ಧಾರಣ ಅಂತ ತಿಳ್ಕೊಂಡು ಮಾಡ್ತಕ್ಕಂಥ ಸಂಸ್ಕಾರ ವೀರಶೈವ ಸಿದ್ಧಾಂತದಲ್ಲಿ. ಅದಕ್ಕೆ 8ನೇ ತಿಂಗಳಲ್ಲಿ ಯಾಕೆ ಮಾಡಿದ್ರು? 7ನೇ ತಿಂಗಳೊಳಗೆ ಆ ಗರ್ಭಸ್ಥವಾಗಿರುವಂತಹ ಶಿಶುವಿಗೆ ಜನ್ಮ ಜನ್ಮಾಂತರಗಳ ಜ್ಞಾನವಾಗ್ತದೆ. ಯಾವ್ಯಾವ ಜನ್ಮದಲ್ಲಿ ಏನೇನು ಕಷ್ಟಪಟ್ಟಿತ್ತು, ಇನ್ನು ಮುಂದೆ ಜನ್ಮ ತಾಳಿದ ಒಳಗೆ ಎಷ್ಟು ಕಷ್ಟ ಅನುಭವ ಮಾಡಬೇಕಾಗ್ತದೆ, ಅದೆಲ್ಲದರ ಸ್ಮರಣೆ ಆ ಕೂಸಿಗೆ 7ನೇ ತಿಂಗಳಲ್ಲಿ ಆಗ್ತದೆ. ಅವಾಗ ತಾನು ಅನುಭವಿಸಿರುವಂತಹ ದುಃಖವನ್ನು ನೋಡಿ ಇನ್ನು ಮುಂದೆ ಅನುಭವ ಮಾಡಬೇಕಾಗಿರುವಂತಹ ದುಃಖದ ಸ್ಮರಣೆಯಾಗಿ ಅದಕ್ಕೊಂಥರದ ಭಯ ಆಗ್ತದೆ. ಭಯ ಆಗಿ ಕಷ್ಟ ಅನುಭವ ಮಾಡೋದಕ್ಕಿಂತಲೂ ಸುಮ್ಮನೆ ಸತ್ತು ಹೋಗೋದೆ ಬಹಳ ಚಲೋ ಅನ್ನುವಂತ ಭಾವನೆ ಆ ಗರ್ಭಸ್ಥ ಶಿಶುವಿಗೆ ಬರ್ತದೆ. ಅದಕ್ಕೆ 8 ತಿಂಗಳ ಬರ್ತಾ ಬರ್ತಾ ಅದರಲ್ಲಿ ಭಾವನೆ ಚಾಲು ಆಗಿಬಿಡ್ತಾವೆ. ನಾನು ಸಾಯಬೇಕು, ನಾನು ಹುಟ್ಟಬಾರದು, ನಾನು ಸಾಯಬೇಕು ಸಾಯಬೇಕಂತಕ್ಕಂಥ ಭಾವನೆ ಪ್ರಬಲವಾಗ್ತದೆ. ಅದಕ್ಕೆ ಮುಮೂರ್ಷ ಭಾವನ ಅಂತ ಕರೀತಾರೆ. ಈ ಮುಮೂರ್ಷ ಭಾವನ ಆಗಿದ್ದ ಸಮಯದಲ್ಲಿ ಅಕಸ್ಮಾತ್ ಆಗಿ ಮಗುವಿನ ಪ್ರಸವ ಆಯಿತು ಅಂತ ಕೇಳಿದ್ರೆ ಆ ಮಗು ಉಳಿಯಂಗಿಲ್ಲ, ಅದು ಸತ್ತೋಗ್ತದೆ. ಅಂತೇನೆ 8ನೇ ತಿಂಗಳೊಳಗೆ ಪ್ರಸವಾದ ಮಕ್ಕಳು ಉಳಿಯಂಗಿಲ್ಲ ಅನ್ನುವಂಥ ಒಂದು ಲೋಕದ ರೂಢಿನೂ ಕೂಡ ಇದೆ. 7 ತಿಂಗಳಲ್ಲಿ ಜನಿಸಿದ್ರೆ ಉಳಿತಾವೆ, 8ರ ನಂತರ ಜನಿಸಿದ್ರೆ ಉಳಿತಾವೆ, 8ರಲ್ಲಿ ಯಾಕೆ ಉಳಿಯಂಗಿಲ್ಲ ಅಂದ್ರೆ ಇದು ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ರಹಸ್ಯವನ್ನ ನಮ್ಮ ಆಚಾರ್ಯರು ಕಂಡುಹಿಡಿದರು. ಅದಕ್ಕೇನು ಮಾಡಿದ್ರು ಅಂದ್ರೆ ಹೆದರುವಂತಹ ಮನುಷ್ಯನಿಗೊಂದು ಧೈರ್ಯ ಕೊಟ್ಟರೆ ಅವನು ಉಳಿಯಾಕ ಪ್ರಯತ್ನ ಮಾಡ್ತಾನೆ. ಬಹಳಷ್ಟು ಕಷ್ಟ ಕಂಜಿ ಹೋಗ್ತಾ ಇದ್ದಂದ್ರೆ ಅವನಿಗೆ ಯಾರಾದ್ರೊಬ್ರು ಧೈರ್ಯ ಕೊಟ್ರೆ ನೀ ಅಂಜಬೇಡ ನಾನು ಅಜ್ಜನೆ ಅಂತ ತಿಳ್ಕೊಂಡು ಇಷ್ಟಂದ್ರೆ ಸಾಕವ ಸಾಯಂಗಿಲ್ಲ, ಮತ್ತೆ ಉಳ್ಕೊಂಡ್ಬಿಡ್ತಾನೆ. ಅದಕ್ಕೆ ಮನುಷ್ಯನ ಎಲ್ಲ ಕಷ್ಟಗಳನ್ನು ದೂರ ಮಾಡುವಂತ ಅವನಿಗೆ ಸಹಾಯಕನಾಗಿ ಸದಾ ಇರುವಂತವ್ರು ಯಾರಪ್ಪ ಅಂದ್ರೆ ದೇವರು ಬಿಟ್ರೆ ಮತ್ತೆ ಯಾರು ಇಲ್ಲ. ಕೆಲವು ಸಮಯದವರೆಗೆ ಬೇರೆ ಬೇರೆ ಜನ ನಮಗೆ ಸಹಾಯಕರಾಗಬಹುದು, ಪರಂತು ಒಂದು ಸಮಯ ಹೀಗೆ ಬರ್ತಲ್ಲ ನಮ್ಗೆ ಯಾರು ಅವ್ರು ಬಿಟ್ರೆ ಬೇರೆ ಅಲ್ಲ ಅನ್ನುವಂತ ಒಂದು ಸ್ಥಿತಿ ಬಂದತ್ನಾಗ ಅವನು ಅನನ್ಯಗತಿಗರಾಗಿ ದೇವರಿಗೆ ಶರಣಾಗತರಾಗಬೇಕಾಗ. ಅದಕ್ಕೆ ಇದನ್ನು ಕಂಡಿರ್ತಕ್ಕಂಥ ಆಚಾರ್ಯರು ಗರ್ಭದಲ್ಲಿರುವಂತಹ ಶಿಶುವಿಗೆ ಸಂಸ್ಕಾರ ಮಾಡುವುದಕ್ಕಾಗಿ ತಾಯಿಯ ಗರ್ಭಕ್ಕೆ ಸಂಸ್ಕಾರ ಮಾಡಿ ತಾಯಿಯ ಕರ್ಣ ಕಮಲದ ಮುಖಾಂತರವಾಗಿಯೇ ಮಗುವಿಗೆ ಮಂತ್ರೋಪದೇಶ ಮಾಡಿ ಲಿಂಗವನ್ನು ಧಾರಣೆ ಮಾಡ್ತಾರೆ. ಹೀಗೆ ಇವರು ಲಿಂಗಧಾರಿಗಳಾಗಿಯೇ ಜನ್ಮ ತಾಳ್ತಾರೆ, ಜೀವನ ಇರುವರೆಗೆ ಲಿಂಗ ಧರಿಸಿಕೊಂಡೇ ಇರ್ತಾರೆ, ಕೊನೆಗೆ ಇವರನ್ನು ಅಂತ್ಯಕ್ರಿಯೆ ಮಾಡಬೇಕಾದರೂ ಕೂಡ ಲಿಂಗ ಸಹಿತವಾಗಿಯೇ ಮಾಡ್ತಾರೆ. ಅದಕ್ಕೆ ವಿಚಿತ್ರಾಹ ಲಿಂಗಧಾರಕಾಹ ಅನ್ನುವಂಥ ಮಾತನ್ನ ಮಹರ್ಷಿ ವ್ಯಾಸ ಮಹಾಭಾರತದಲ್ಲಿ ಮಾತನ್ನು ಬರ್ಕೊಂಡ್ ಬರ್ತಾ ಇದ್ದಾನೆ. ಮತ್ತೊಬ್ಬರ ಕಡೆಯಿಂದ ಅದನ್ನು ಹೇಳಿಸ್ತಾನೆ ಈ ಮಾತನ್ನು. ಅಂದ್ರೆ ಇಷ್ಟೊಂದು ಪ್ರಾಚೀನ ಕಾಲದಿಂದಲೂ ಕೂಡ ಈ ಪರಂಪರೆ ದೇಹದ ಮೇಲೆ ಲಿಂಗವನ್ನು ಧರಿಸತಕ್ಕಂಥ ಪದ್ಧತಿ ಬಂತು ಅಂತ. ಅದಕ್ಕಾಗಿ ದೇಹವನ್ನ ದೇವಾಲಯವನ್ನಾಗಿ ಮಾಡಿಕೊಳ್ತಕ್ಕಂಥ ಏನು ವ್ರತ ಅದ, ಇದು ಜಗತ್ತಿನ ಎಲ್ಲಾ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ವ್ರತ ಇದು. ಅದಕ್ಕೆ ಉಪನಿಷತ್ತುಗಳಲ್ಲಿ ಸಿದ್ಧಾಂತ ಶಿಖೋಪನಿಷತ್ತಿನಲ್ಲಿ ಇದಕ್ಕೆ ಶಿರೋವ್ರತ ಅಂತ ಕರೀತಾರೆ, ಇದಕ್ಕೆ ಮಹಾವ್ರತ ಅಂತ ಕರ್ಕೊಂಡ್ಬಂದಾರ, ಇದಕ್ಕೆ ಮಹಾಪಾಶುಪತ ವ್ರತ ಅಂತ ಕರ್ಕೊಂಡ್ಬರ್ತಾರ, ಇದಕ್ಕೆ ಶಾಂಭವ ವ್ರತ ಅಂತ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ನಾವು ಲೋಕದಲ್ಲಿ ನೈಮಿತ್ತಿಕವಾಗಿ ಅನೇಕ ವ್ರತಗಳನ್ನು ಮಾಡ್ತೇವೆ. ಶ್ರಾವಣ ಮಾಸ ಬಂತು, ಮಂಗಳವಾರ ಬಂತು ಅಂದ್ರೆ ಒಂದು ವ್ರತ ಮಾಡ್ತಾರೆ ಹೆಣ್ಮಕ್ಳು, ಮಂಗಳ ಗೌರಿ ವ್ರತ. ಶುಕ್ರವಾರ ಬಂತು ಅಂದ್ರೆ ಸಂಪತ್ ಲಕ್ಷ್ಮಿ ವ್ರತ. ಇವು ಶ್ರಾವಣ ಮಾಸ ಹೋದ್ರೆ ಮತ್ತ ಮಂಗಳ ಗೌರಿದ ನೆನಪಾಗಿಲ್ಲ, ಆ ಸಂಪತ್ ಲಕ್ಷ್ಮಿದ ನೆನಪಾಗಿಲ್ಲ, ಆ ಪೂಜೆ ಅಷ್ಟ ಅವತ್ ಮಾಡಿ ಮುಗಿಸ್ಬಿಟ್ಟು ಮುಗಿದೋಯ್ತು ಅಂದ್ರೆ ಈ ವ್ರತಗಳಿಗೆ ನಾವೇನು ಕರಿತೇವೆ ಪಡೆದಿವಕ್ಕೆ ನೈಮಿತ್ತಿಕ ವ್ರತಗಳು ಅಂತ. 16 ಸೋಮವಾರ ವ್ರತ ಮಾಡ್ತಾರೆ, ವರದ ಶಂಕರ ವ್ರತ ಅಂತ ಮಾಡ್ತಾರೆ, ಸತ್ಯನಾರಾಯಣ ವ್ರತ ಅಂತ ಮಾಡ್ತಾರೆ. ಇವೆಲ್ಲ ವ್ರತಗಳು ಅಂದ್ರೆ ಪೂಜೆ ಏನ ವ್ರತ, ಆ ವ್ರತ ಅಂತ ಕರ್ಕೊಂಡ್ ಬರ್ತೀವಿ. ಅಂದ್ರೆ ಆ ವ್ರತವನ್ನು ಪರಿಪಾಲನೆ ಮಾಡಲಿ ಕೆಲವೊಂದು ಕಟ್ಟಳೆಗಳಿರ್ತಾವ, ನಿಯಮಗಳಿರ್ತಾವ. 16 ಸೋಮವಾರ ಪೂಜೆ ಮಾಡಬೇಕಾದ್ರೆ ಇಂಥ ನಿಯಮಗಳನ್ನು ಆಚರಿಸಬೇಕು, ಮಂಗಳ ಗೌರಿ ಪೂಜೆ ಮಾಡಬೇಕಾದ್ರೆ ಇಂಥ ನಿಯಮಗಳನ್ನು ಆಚರಿಸಬೇಕು, ಸಂಪತ್ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಇಂಥ ನಿಯಮಗಳನ್ನು ಆಚರಿಸಬೇಕು. ಅವುಗಳನ್ನು ನೀವು ಬಹಳಷ್ಟು ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡ್ತೇವೆ. ಅದಕ್ಕೆ ಮನುಷ್ಯ ತನ್ನ ಇಷ್ಟಾರ್ಥವನ್ನು ಪೂರ್ತಿ ಮಾಡಿಕೊಳ್ಳಿಕ್ಕೆ ಕಾಲಕ್ಕನುಸಾರವಾಗಿ ನಿಮಿತ್ತ ಬಂದಾಗ ಕೆಲವೊಂದು ವ್ರತಗಳನ್ನು ಮಾಡ್ತಾನೆ. 16 ಸೋಮವಾರ ಪೂಜೆ ಮಾಡಿ ಮುಗಿಸ್ತಾ ಅಂದ್ರೆ ಮುಂದ ಆ ದೇವರಿಗೆ ಇವರಿಗೆ ಮತ್ತೆ ಬೆಟ್ಟೇನೆ ಇಲ್ಲ. ಅಕಸ್ಮಾತ್ ಆಗಿ ಒಂದು ಸಾರಿ 16 ಸೋಮವಾರ ಮಾಡಿದ್ರೆ ನಮಗೆ ವ್ರತ ನಮ್ಮ ಫಲ ಸಿದ್ಧ ಆಗಲಿಕ್ಕೆ ಅಂದ್ರೆ ಹೇಳ್ತಾರೆ 3 ಸಲ ಮಾಡು ಅಂತ ಹೇಳ್ತಾರೆ. ಮತ್ತೆ 3 ಸಲ ಮಾಡಿ ಒಟ್ಟು ಅದನ್ನು ಮುಗಿಸಾಕ ಪ್ರಯತ್ನ ಮಾಡ್ತೇವೆ ಹೊರತಾಗಿ ಅದನ್ನು ನಿರಂತರವಾಗಿ ಮಾಡಲಿಕ್ಕೆ ಇಚ್ಛಾ ಪಡಂಗಿಲ್ಲ. ಅದಕ್ಕೆ ಮನುಷ್ಯನು ಮಾಡುವಂತಹ ಅನೇಕ ಪೂಜೆಗಳಲ್ಲಿ ಕೆಲವೊಂದು ನೈಮಿತ್ತಿಕ ಪೂಜೆಗಳಿರ್ತವೆ, ಕೆಲವೊಂದು ನಿತ್ಯ ಪೂಜೆ ಇರ್ತವೆ. ಆದರೆ ಎಲ್ಲಾ ವ್ರತಗಳು ಇವು ನೈಮಿತ್ತಿಕವಾಗಿರ್ತಕ್ಕಂಥ ವ್ರತಗಳು, ಆ ನಿಮಿತ್ತ ಬಂದಾಗ ಮಾತ್ರ ಮಾಡ್ತೇವೆ. ಆದರೆ ಎಲ್ಲಾ ವ್ರತಗಳಿಗೆ ಇದೊಂದು ಶಿರೋವ್ರತ. ನಮ್ಮ ದೇಹದೊಳಗೆ ಹೇಗೆ ಮಸ್ತಕ ಎಲ್ಲಕ್ಕಿಂತಲೂ ಮೇಲ್ಭಾಗದಲ್ಲಿದೆ, ಹಾಗೇನೆ ಎಲ್ಲಾ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ವ್ರತವೇ ಇದು ಲಿಂಗ ಪೂಜಾ ಮಹಾವ್ರತ ಅಂತ ಕರ್ಕೊಂಡ್ಬರ್ತ. ಅದಕ್ಕೆ ಇದು ಲಿಂಗ ಪೂಜಾ ಮಹಾವ್ರತ ಅಂದ್ರೆ ಇದು ಬಹಳ ದೊಡ್ಡ ವ್ರತ. ಇದು ಎಂದ ಗುರುವಿನಿಂದ ದೀಕ್ಷಾ ಮಾಡಿಕೊಂತೀರಿ ಅಂದ ಪ್ರಾರಂಭ ಆಯ್ತು ಇದು ವ್ರತ ಅಂತ ಕೇಳಿದ್ರೆ ನಿಮ್ಮ ದೇಹದಲ್ಲಿ ಪ್ರಾಣ ಇರುವರೆಗೆ ಇದನ್ನು ವ್ರತ ಬಿಡಾಕನೆ ಬರಂಗಿಲ್ಲ. ಅದಕ್ಕೆ ಇದಕ್ಕೆ ಮಹಾವ್ರತ ಅಂತ ಕರ್ಕೊಂಡ್ಬರ್ತ. ಇದೆಲ್ಲಕ್ಕೂ ಶ್ರೇಷ್ಠವಾಗಿರುವಂತ ವ್ರತ ಇದು. ಅದಕ್ಕನ ರೇಣುಕರು ಹೇಳ್ತಾರೆ, ಅಪಗಚ್ಚತು ಸರ್ವಸ್ವಂ ಶಿರಚ್ಛೇದನ ಮಸ್ತುವ ಮಾಹೇಶ್ವರೋನ ಮುಂಚೇತ ಲಿಂಗ ಪೂಜಾ ಮಹಾವ್ರತಂ. ಬಹಳ ಕಟ್ಟಪ್ಪಣೆಯನ್ನು ಮಾಡ್ತಾರೆ. ಅಪಗಚ್ಚತು ಸರ್ವಸ್ವಂ, ಅಕಸ್ಮಾತ್ ಯಾರಾದ್ರೂ ನೀ ಲಿಂಗ ಪೂಜೆ ಮಾಡಿದ್ರೆ ಎಲ್ಲ ಸರ್ವಸ್ವ ಹಾಳು ಮಾಡ್ತೀವ ಅಂತ ಯಾರಾದ್ರೂ ನಿಮ್ಮ ಧಮಕಿ ತೋರಿಸಿದ್ರು ಕೂಡ ಅದು ಹಾಳಾದ್ರೂ ಚಿಂತಿಲ್ಲ, ನಾನು ಇದನ್ನು ಬಿಡಂಗಿಲ್ಲ ಅನ್ನುವಂತ ಛಲ ಬೇಕಂತಾರ. ಇದಕ್ಕೆ ಮಹಾವ್ರತ ಅಂತ. ಶಿರಚ್ಛೇದನ ಮಸ್ತುವ, ನೀ ಲಿಂಗ ಪೂಜೆ ಮಾಡಿದ್ರೆ ನನ್ನ ಮಸ್ತಕವನ್ನು ಕತ್ತರಿಸ್ತೀವಿ ಅಂತ ತಿಳ್ಕೊಂಡು ಯಾರಾದರೂ ಅಂಜಿಕೆ ಹಾಕಿದ್ರು ಕೂಡ ಮಸ್ತಕ ಕಳ್ಕೊಳ್ಳಿಕ್ಕೆ ತಯಾರಾಗಿರಬೇಕು, ಲಿಂಗ ಪೂಜಾ ಬಿಡಕ್ ತಯಾರಾಗಿರಬಾರದು. ಇದಕ್ಕ ಲಿಂಗ ಪೂಜಾ ಮಹಾವ್ರತ ಅಂತ ಕರ್ಕೊಂಡ್ ಬಂದ. ಹಿಂದಿನ ಅನೇಕ ನಮ್ಮ ಹಿರಿಯರ ಪರಂಪರೆ ನಾವು ನೋಡಿದ್ರೆ ಎಷ್ಟು ಕಷ್ಟದೊಳಗೆ ದೇವರನ್ನ ಕಾಪಾಡಿಕೊಂಡು ಬಂದಾರ ಅಂದ್ರೆ ಆ ದೇಹದ ಮೇಲೆ ಧರಿಸುವಂತಹ ಈ ಕರಡಿಗೆಗಳನ್ನು ನೋಡಿದ್ರೆ ನಿಮಗೆಲ್ಲ ಗುರುತಾಗ್ತದೆ. ಈ ದೇಶದಲ್ಲಿ ಅನೇಕ ಜನರು ರಾಜ್ಯವನ್ನು ಆಳಿದ್ದಾರೆ. ಯಾವಾಗ ಈ ದೇಶದಲ್ಲಿ ಮೊಘಲರ ಶಾಸನ ಇತ್ತು ಆ ಸಮಯಕ್ಕೆ ಅವರು ಬಹಳಷ್ಟು ಕಡೆಗೆ ಮತಾಂತರ ಮಾಡ್ತಾ ಇದ್ರು, ಧರ್ಮ ಭ್ರಷ್ಟನ್ನಾಗಿ ಮಾಡ್ತಾ ಇದ್ರು. ಆ ಸಂದರ್ಭ ಇವರಿಗೆ ಕೂಡ ಅವಾಗ ಬಂದು ಒದಗಿದ, ಇದನ್ನ ನೀವು ಲಿಂಗ ಹಾಕೋಬೇಡ್ರಿ ತೆಗಿರಂತಿಕೊಂಡು ಧಮಕಿ ತೋರಿಸಿದಾಗ ಅವಾಗ ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರು ಅಂದ್ರೆ ಅವರೊಂದು ಮಸೀದಿ ಆಕಾರದ ಒಂದು ಕರಡಿಗೆ ಮಾಡಿಸಿ ಅದರೊಳಗೆ ದೇವರಿಟ್ಟುಕೊಂಡು ದೇವರನ್ನು ರಕ್ಷಣೆ ಮಾಡಿಕೊಂಡು ಬಂದ. ಅವಕ್ಕೆ ಚೌಕ ಅಂತ ಕರೀತಾರೆ. ಅವೆಲ್ಲ ಮೊಘಲಾ ದೇಶದಲ್ಲೇ ಸಿಗ್ತಾವ. ಈಗೂ ಕೂಡ 80-90 ವರ್ಷ ವಯಸ್ಸಾದವರೇನು ಹಿರಿಯ ಮನುಷ್ಯರು ಇರ್ತಾರಲ್ಲ ಅವ್ರ ಕೊಳ್ಳಾಗ ಅಂತವನ್ನು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಅವು ಹೇಗಿದೆ ಅಂದ್ರೆ ಅವು ಮಜಾರದ ಆಕಾರದೊಳಗದವ. ಅವರು ಬಂದು ಕೇಳಿದ್ರೆ ನಿಮ್ ಕೊಳ್ಳಾಗ ಏನಂದ್ರೆ ನಿಮ್ದ ಮಜಾರನ ಹಾಕಿಕೊಂಡಿವಂತ ಅವ್ರ ಮ್ಯಾಲ ತೋರಿಸಿರ್ಬೇಕು. ಒಳಗೆ ತಮ್ಮ ದೇವರ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬಂದಾರೆ. ಅಂದ್ರೆ ಅವರು ಇಷ್ಟು ಹೆದರಿಸುವಾಗ ಬೆದರಿಸುವಾಗ ಬಡಿಯುವಾಗ ಈ ಧರ್ಮ ಕಾಪಾಡಿಕೊಂಡು ಬಂದಾರ ಅಂದ್ರೆ ಈಗ ನಿಮ್ಗೆ ಎಲ್ಲರಿಗೂ ನಿಮ್ಮ ಧರ್ಮ ಆಚರಣೆ ಮಾಡಲಿಕ್ಕೆ ಪೂರ್ಣ ಸ್ವಾತಂತ್ರ್ಯ ಇದೆ. ಯಾರ ಧರ್ಮದ ಮೇಲೆ ಯಾರು ಆಕ್ರಮಣ ಮಾಡುವಂತಿಲ್ಲ. ಇಲ್ಲಿ ಎಲ್ಲಾ ಧರ್ಮದವರಿನೂ ಕೂಡ ನಿಮ್ಮ ನಿಮ್ಮ ಆಚರಣೆಗಳನ್ನು ಯಥೇಷ್ಟವಾಗಿ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದ್ದಾಗ ನಿಮ್ಮ ಕೊಳ್ಳಾಗ ಲಿಂಗ ಕಾಣಂಗಿಲ್ಲ ಅಂದ್ರೆ ನಿಮ್ಮಷ್ಟು ದರಿದ್ರರು ಮತ್ತೆ ಯಾರು ಬೇರೆ ಯಾರು ಇಲ್ಲೇ ಇಲ್ಲ. ಅದಕ್ಕೆ ಇದಕ್ಕೆ ಮಹಾವ್ರತ ಅಂತ ಕರ್ಕೊಂಬಂದ್ರು. ಈ ಮಹಾವ್ರತವನ್ನು ಸ್ವೀಕಾರ ಮಾಡಬೇಕಾದಾಗ ಮನುಷ್ಯನಲ್ಲಿ ಒಂದು ಛಲ ಬೇಕು. ಏನು ಛಲ ಅಂದ್ರೆ ದುಷ್ಪ್ರವೃತ್ತಿಯಿಂದ ನಾನು ನಿವೃತ್ತನಾಗಲಿಕ್ಕೆ ಒಂದು ಒಳ್ಳೆ ಅವಕಾಶ ಇತ್ತು ಅಂತ ತಿಳ್ಕೊಂಡು ಇವತ್ತಿನಿಂದ ನಾವು ಮಾಡಬೇಕಾಗ್ತದೆ. ಮಹಾರಾಷ್ಟ್ರದೊಳಗೆ ಬಹಳಷ್ಟು ಜನರು ಕೆಲವೊಂದು ಅಲ್ಲಿ ವಾರಕರಿ ಸಂಪ್ರದಾಯ ಅಂತ ತಿಳ್ಕೊಂಡಿದೆ. ಪಂಡರಪುರದಲ್ಲಿರ್ತಕ್ಕಂಥ ವಿಠಲನಿಗೆ ಅವರು ಆಷಾಢದ ಏಕಾದಶಿಗೆ ಕಾರ್ತೀಕದ ಏಕಾದಶಿಗೆ ಬಹಳಷ್ಟು ಜನರು ಹೋಗ್ತಿರ್ತಾರೆ. ಎಲ್ಲಾ ಕಡೆಯಿಂದ ಬರ್ತಾರೆ, ಎಲ್ಲಾ ಪ್ರಾಂತ್ಯದಿಂದ ಕೂಡ ಬರ್ತಾರೆ, ಕರ್ನಾಟಕದಿಂದ ಕೂಡ ಬಹಳ ಜನರು ಹೋಗ್ತಿರ್ತಾರೆ. ಅವರಲ್ಲಿ ಒಂದು ಬಹಳ ಶಿಸ್ತುಬದ್ಧವನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಏನು ಅಂತ ಕೇಳಿದರೆ ಅವರು ಏನೇ ಅವ್ಯವಹಾರವನ್ನ ಮಾಡ್ತಾ ಇದ್ರು ಕೂಡ ಕುಡಿತಾ ಇದ್ರ ತಿಂತಾ ಇದ್ರ ಅವರು ಒಮ್ಮೆ ದೇವರಲ್ಲಿ ಹೋಗಿ ಪ್ರತಿಜ್ಞೆ ಮಾಡಿ ತುಳಸಿ ಮಾಲೆಯನ್ನು ಕೊಳ್ಳ ಹಾಕೊಂಡ್ರು ಅಂದ್ರೆ ಸಾಯಿವರೆಗೆ ಆ ಕಡೆ ಹೊಳ್ಳೆ ಸುದ್ದ ನೋಡಕ್ ಸಾಧ್ಯ ಇಲ್ಲ. ಅವರು ಅಷ್ಟೊಂದು ಕಟ್ಟುನಿಟ್ಟಾಗಿ ಅದನ್ನು ಪರಿಪಾಲನೆ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ತುಳಸಿ ಮಾಲ ಕೊಳ್ಳಾಗೈತಿ ಅಂದ್ರೆ ಇವ ಶುದ್ಧ ಆಗ್ಯಾನ ಅಂತ ಅರ್ಥ ಅಲ್ಲಿ. ಅಂದ್ರೆ ಮನುಷ್ಯನಿಗೆ ದುರ್ಮಾರ್ಗದಿಂದ ನಿವೃತ್ತಿ ಮಾಡಲಿಕ್ಕೆ ಇದೊಂದು ಶ್ರೇಷ್ಠವಾಗಿರ್ತಕ್ಕಂಥ ಲಾಂಛನಗಳದಾವ. ಇವು ಆವರಣಗಳು ನಿಮ್ಮನ್ನು ರಕ್ಷಣಾ ಮಾಡ್ತಕ್ಕಂಥ ಕವಚಗಳು ಅಂತ ಅಂದ್ರೆ ಅವನಿಗೇನು ಒಂದು ನಾನು ಗುರುವಿಗೆ ವಚನ ಕೊಟ್ಟಿದ್ದೇನೆ, ದೇವರ ಮುಂದೆ ನಾನು ಪ್ರತಿಜ್ಞೆ ಮಾಡಿದ್ದೇನೆ, ನಾನು ಆ ಜನ್ಮ ನನ್ನ ಜೀವ ಇರುವವರೆಗೆ ಇನ್ನೊಮ್ಮೆ ಇಂಥ ಚರ್ಯಗಳು ನಾನು ಮಾಡುದಿಲ್ಲ ಅಂತ ತಿಳ್ಕೊಂಡು ಅಷ್ಟು ಪ್ರಾಮಾಣಿಕವಾಗಿ ಪ್ರತಿಜ್ಞೆ ಮಾಡಲೇ ಕೊಳ್ಳಾಯ್ಕು ಅಂತಾನೆ. ಅಷ್ಟೇ ಕಟ್ಟುನಿಟ್ಟಾಗಿ ಅದನ್ನು ಪರಿಪಾಲನೆ ಮಾಡಿಕೊಂಡು ಬರ್ತಾನೆ. ಹಾಗೆ ನಮ್ಮ ಆಚಾರ್ಯ ಏನು ಮಾಡಿದ್ರು ಅಂತ ಕೇಳಿದ್ರೆ ನಿಮ್ಮನ್ನ ಆ ದುರ್ಮಾರ್ಗದಿಂದ ರಕ್ಷಣೆ ಮಾಡೋ ಸಲುವಾಗಿ ಇಷ್ಟಲಿಂಗ ಅನ್ನುವಂಥ ಒಂದು ಆವರಣವನ್ನು ನಿಮ್ಮ ಕೊಳ್ಳಾಗ ಹಾಕ್ತಾರೆ. ಅದಕ್ಕೆ ಎಂದಿದನ್ನ ಕೊಳ್ಳ ಹಾಕೊಂಡಿವಿ ಅಂದಿನಿಂದ ಅದನ್ನು ತೆಗೆಯುವಂತಹ ಪ್ರಶ್ನೆ ಇಲ್ಲ. ಅಷ್ಟೇ ಅಲ್ಲ, ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಕ್ಕೆ ಪರಮಾತ್ಮ ಸಾಕ್ಷಿದ ಅಂತಕ್ಕಂಥ ಭಾವನೆಯೊಳಗೆ ನಾವು ಅಧರ್ಮದಿಂದ ನಿವೃತ್ತರಾಗಬೇಕಾಗ. ಸಾಮಾನ್ಯವಾಗಿ ಮನುಷ್ಯ ಯಾವುದೇ ಕೆಟ್ಟ ಕಾರ್ಯ ಮಾಡಬೇಕಾದ್ರೆ ನಿಷಿದ್ಧವಾಗಿರ್ತಕ್ಕಂಥ ವ್ಯವಹಾರ ಮಾಡಬೇಕಾದ್ರೆ ಎಲ್ಲರ ಎದುರಿಗೆ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಅದು ಎಲ್ಲರ ಕಣ್ಣು ಮುಚ್ಚಿ ಕದ್ದು ಯಾರೇ ಕಾಣಲಾರ್ದಂಗ ಕಳ್ತನರ ಮಾಡ್ಲಿ, ಸೆರೆನರ ಕೊಡ್ಲಿ, ಮಾಂಸಾರ ತಿನ್ಲಿ, ಏನೇ ಮಾಡಬೇಕಾದ್ರೆ ಹೆಂಗ್ ಮಾಡ್ತಾರಂದ್ರೆ ನಾ ಮಾಡೋದು ಯಾರು ನೋಡಬಾರದು. ಹೊಸ್ತಾಗಿದ್ರೆ ಹೊಸ್ತಾಗಿ ಹೊಸ್ತಾಗಿ ಮಾಡ್ತಿದ್ರು, ಮತ್ತೆಲ್ಲ ಮೈ ಉಂಟಂದ್ರೆ ಎಲ್ಲದರಿಗೆ ಮಾಡಕ್ ಚಾಲು ಮಾಡ್ತಾನ. ಅದಕ್ಕೆ ಹೊಸ್ತಾಗಿ ಹೊಸ್ತಾಗಿ ಮಾಡೋ ಕಾಲಕ್ಕೆ ಅವನಿಗೆ ಭಯ ಇರ್ತದ, ಸಮಾಜದ ಭಯ ಇರ್ತದ, ಗುರು ಹಿರಿಯರ ಭಯ ಇರ್ತದ. ಆ ಭಯಕ್ಕಾಗಿ ಅದಕ್ಕೆ ಯಾರು ನೋಡಿರಬಾರದು ಅಂತ ಸಮಯದಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಎಲ್ಲಾರು ಕಣ್ಣು ಮುಚ್ಚಲಿಕ್ಕೆ ಸಾಧ್ಯದ, ಪರಂತು ದೇವರ ಕಣ್ಣು ಮುಚ್ಚಕ್ ಸಾಧ್ಯದನು. ಅದಕ್ಕೆ ನಾವು ಯಾವುದೇ ವ್ಯವಹಾರ ಮಾಡಿದ್ರು ಕೂಡ ಪುಣ್ಯ ಕಾರ್ಯವನ್ನೇ ಮಾಡಲಿ ಪಾಪ ಕಾರ್ಯವನ್ನೇ ಮಾಡಿದ್ರು ಕೂಡ ನಮಗೆ ಕೆಲವೊಂದು ವಸ್ತುಗಳು ಸದಾ ಸಾಕ್ಷಿಯಾಗಿರ್ತವೆ. ಭೂಮಿ ಸಾಕ್ಷಿಯಾಗಿರ್ತದೆ, ಗಾಳಿ ಸಾಕ್ಷಿಯಾಗಿರ್ತದೆ, ಬೆಳಕು ಕತ್ತಲೆಗಳ ಸಾಕ್ಷಿಯಾಗಿರ್ತವೆ, ಸೂರ್ಯ ಚಂದ್ರ ಸಾಕ್ಷಿಯಾಗಿರ್ತಾರೆ. ಇವು ಯಾರು ಇಲ್ಲ ಅಂದ್ರೆ ನಿಮ್ಮ ಮನಸ್ಸೇ ಸಾಕ್ಷಿಯಾಗಿರ್ತದೆ. ಅದಕ್ಕಾಗಿ ಆ ಮನಸ್ಸಿನಲ್ಲೇ ನಮ್ಮ ಹೃದಯದಲ್ಲೇ ಪರಮಾತ್ಮ ಇರೋಣದ್ರಿಂದ ಆ ಹೃದಯಸ್ಥವಾಗಿರ್ತಕ್ಕಂಥ ಪರಮಾತ್ಮನ ಅರಿವು ಬಹಳ ಜನರಿಗೆ ಇರೋದಿಲ್ಲ ಅಂತ ತಿಳ್ಕೊಂಡು ಅದನ್ನೇ ನಿಮ್ಮ ಕೈಯೊಳಗೆ ಇಷ್ಟಲಿಂಗ ರೂಪವಾಗಿ ತಂದುಕೊಟ್ಟು ನಿಮ್ಮ ಕೊಳಲಿ ಕಟ್ತಾ ಇದ್ದಾರೆ ಅಂದ್ರೆ ಇದರ ಸಾಕ್ಷಿಯಾಗಿ ನೀನು ಎಲ್ಲ ವ್ಯವಹಾರ ಮಾಡಂದಾಗ ನಾವು ದೇವರ ಸಾಕ್ಷಿ ಧ್ವಜ್ಞಾಗ ಸ್ವಲ್ಪ ಮಾಡ್ಲಿಕ್ಕೆ ಅನಿಸ್ತೀವಿ. ನಿಮ್ಮ ಮನೆಯೊಳಗೆ ಅಡಿಗೆ ಮನೆ ಇರ್ತದೆ, ನಡುವಿನ ಮನೆ ಇರ್ತದೆ, ಅದರಾಗೊಂದು ದೇವರ ಮನೆನೂ ಯಾರ್ಯಾರ ಮನೆಯಾಗ ಇರ್ತಾವ. ಎಲ್ಲಾರ ಮನೆಯಾಗ ಇರೋದು ಬಹಳ ಕಡಿಮೆ ಈಗಿನ ಕಾಲದಾಗ. ಎಲ್ಲದಕ್ಕೂ ನಾವು ಜಾಗ ಮಾಡಿಕೊಂಡು ದೇವರ ಸಲುವಾಗಿ ಜಾಗನೇ ಇರಂಗಿಲ್ಲ. ಎಲ್ಲಾ ದೇವರದ ಜಾಗ ದೇವರ ಮನೆ ಇಲ್ಲೇನ್ರಿ ನಿಮ್ ಮನ್ಯಾಗ ಅಂದ್ರೆ ಏನ್ರಿ ಅವ್ರ ಇಂಜಿನಿಯರ್ ಇದ್ರ ಪ್ಲಾನ ಮಾಡ್ಲಿಲ್ಲ ಹಂಗೆ ಉಳಿದ್ ಬಿಡ್ತೀವಿ ಅಂತ. ಪ್ಲಾನ್ ಅವ್ ನೀವ್ ಹೇಳಿದ್ರೆ ಮಾಡ್ತಾನೆ. ನೀವಂದ್ರೆ ದೇವರ ಮನೆಗೆ ಅಷ್ಟಾಗಿ ಜಾಗ ಕೊಡಿದ್ರೆ ಸುಮ್ಮ ಆದ್ರೆ ಊಟದ ಮನೆ ಮಾಡ್ರಿ, ಒಂದ್ ದೊಡ್ಡದ ಊಟ ಮನೆ ಮಾಡಿಬಿಡ್ತಾನೆ. ಅಂದ್ರ ದೇವರಿಗಾಗಿ ಮನೆ ಅಂದ್ರೆ ದೇವರ ಸಲುವಾಗಿ ಅಲ್ಲ ಅದು, ಅದು ನಿಮಗ ಆತ್ಮ ಸಾಧನೆ ಮಾಡಿಕೊಳ್ಳಿಕ್ಕೆ ಒಂದು ತಪೋ ಭೂಮಿ ಬೇಕು ಮನುಷ್ಯನಿಗೆ. ಅದಕ್ಕೆ ಭೋಗ ಭೂಮಿಯೊಳಗೆ ಮಾಡುವಂತ ಯಾವಾಗಲೂ ಇರುವಂತಹ ಮನುಷ್ಯನಿಗೆ ಒಂದು ಸ್ವಲ್ಪ ಆದರೂ ಕೂಡ ಯೋಗ ಭೂಮಿಯಲ್ಲಿ ವಾಸ ಮಾಡಬೇಕಾದ. ನಿಮ್ಮ ಅಡಿಗೆ ಮನೆ, ನಡಮನೆ, ಬೆಡ್ರೂಮ್ ಇವೆಲ್ಲ ಭೋಗ ಭೂಮಿಗಳು ಅಂತ. ಅದಕ್ಕೆ ದೇವರ ಮನೆ ಏನಲ್ಲ ಅದಕ್ಕೆ ನಾವು ಯೋಗ ಭೂಮಿ ಅಂತ ಕರಿತೀವಿ. ಅಲ್ಲಿ ಒಳಗೆ ಹೋಗ್ಬೇಕಾದ್ರೆ ಜಳಕ ಮಾಡೇ ಹೋಗ್ಬೇಕಂತೀರಿ. ಶುಶುರ್ಭೂತರಾಗಿದ್ರೆ ಒಳಗೆ ಹೋಗೋದಿಲ್ಲ, ಹೋಗಂಗಿಲ್ಲ. ಅಲ್ಲಿ ಅಂಥ ಇಂಥ ಸಾಮಾನು ಇಡಂಗಿಲ್ಲ, ಅಂತವೇನಿದ್ರು ಹೊರಗೆ ಇಡೋದೆ ದೇವ್ರ ಮನೆಗೆ ಅದನ್ನ ಒಯ್ಬೇಡ ಅಂತ ತಿಳ್ಕೊಂಡು ನಾವೆಲ್ಲ ಹೇಳ್ಕೊಂಡ್ ಬರ್ತ. ಅಂದ್ರೆ ದೇವರಿರುವಂತಹ ಮನೆಯನ್ನ ಪವಿತ್ರವಾಗಿ ಇಡಬೇಕನ್ನುವಂತಹ ಭಾವ ನಿಮಗದ. ದೇವರ ಗುಡಿಯೊಳಗೆ ಅದನ್ನ ಒಯ್ಬೇಡ, ದೇವರ ಮನೆಗೆ ಅದನ್ನ ಒಯ್ಬೇಡ ಅಂತ ತಿಳ್ಕೊಂಡು ನಿಮ್ಗೆ ಹೆಂಗ್ ತಿಳ್ಕೊಳಕ್ಕೆದಲ್ಲ. ಅದಕ್ಕೆ ನಮ್ಮ ಆಚಾರ ವಿಚಾರ ಮಾಡಿದ್ರು ಆ ಮನೆಯನ್ನ ಹೇಗಿವ ದೇವರಿದ್ದುದಕ್ಕ ಪವಿತ್ರವಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗೆ ಇವನ ದೇಹವನ್ನೇ ದೇವರ ಮನೆಯನ್ನಾಗಿ ಮಾಡಿಬಿಟ್ರೆ ಇವನ ದೇಹವನ್ನು ಸದಾ ಪವಿತ್ರವಾಗಿ ಇಟ್ಟುಕೊಳ್ತಾನೆ. ಅದಕ್ಕೆ ದೇಹ ಪವಿತ್ರವಾಗಿರಬೇಕಾದಾಗ ನಮ್ಮ ದೇಹದ ಮೇಲಿರುವಂತ ದೇವರ ಇರುವಿಕೆ ಎಚ್ಚರಿಕೆ ನಮಗೆ ಸದಾ ಇರಬೇಕು. ಅಂದ್ರೆ ನಾವು ಸದಾ ಕಾಲದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ಮನುಷ್ಯ ಎಚ್ಚರ ತಪ್ಪತಾನೆ ಆತ ತಪ್ಪು ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಪ್ರಸಿದ್ಧವಾದ ದೃಷ್ಟಾಂತ ನಿಮ್ಗೆ ಬಹಳ ಜನರಿಗೆ ಗುರುತು ಇರ್ತದ. ಗುರುಗಳು ಶಿಷ್ಯರಿಗೆ ಅನೇಕ ವಿಧವಾಗಿ ಉಪದೇಶ ಮಾಡೋ ಕಾಲಕ್ಕೆ ಅನೇಕ ಜನ ಶಿಷ್ಯರಿದ್ರು. ಆತ್ಮದ ಬಗ್ಗೆ ಪರಮಾತ್ಮದ ಬಗ್ಗೆ ತಿಳಿಸೋ ಕಾಲಕ್ಕೆ ಆ ಪರಮಾತ್ಮ ನಮ್ಮೊಳಗಿದ್ದಾನೆ ಅಂತಂದಾಗ ನಮ್ಮೊಳಗೆ ಹೇಗದಾನೆ ತಿಳಿಸಿಕೊಡ್ರಿ ಅಂತಂದಾಗ ಗುರುಗಳಂದ್ರು ಇವು ಅಂತರ್ಮುಖವಾಗಲೇ ಕೇಟ್ ಸಾಧ್ಯದ ನೋಡ್ಬೇಕಂತ ತಿಳ್ಕೊಂಡು ಅವಾಗ ಮುಖ್ಯವಾಗಿರುವಂತಹ ಇಬ್ಬರು ಜಿಜ್ಞಾಸ ಮಾಡಿರ್ತಕ್ಕಂಥ ಶಿಷ್ಯರ ಕೈಯಲ್ಲಿ ಎರಡು ಪಾರಿವಾಳಗಳನ್ನು ಕೊಟ್ಟರಂತ. ಇದನ್ನು ಯಾರೂ ನೋಡ್ಲಾರದ ಹಾಗೆ, ಯಾರಿಗೂ ತಿಳಿಯಲಾರದ ಹಾಗೆ ಇದನ್ನು ಒಯ್ದ ನೀವು ಕೊಂದು ತಗೊಂಡು ಬರ್ರಿ, ಆಮೇಲೆ ನಾನು ನಿಮಗೆ ಹೇಳ್ತೀನಿ ಅಂತ. ಇಬ್ಬರು ತಗೊಂಡು ಹೋದ್ರು. ಅದರಾಗ ಒಬ್ಬ ಏನ್ ಮಾಡಿದ ಅಂದ್ರೆ ಊರ್ ಹೊರಗೆ ಹೋಗಿ ಒಂದು ಕಳ್ಳಿ ಸಂಧ್ಯಾ ಕೂತ್ಕೊಂಡು ಯಾರು ನೋಡ್ಲಾರದ ಅಕ್ಕಡೆ ಕಡೆ ನೋಡಿದ, ಯಾರು ನೋಡಂಗಿಲ್ಲ, ಬಡಬಡ ಅದ್ರ ಗೋಣ ಮುರ್ಕೊಂಡು ತಗೊಂಡ್ ಬಂದ್ಬಿಟ್ಟ. ಒಂದ್ 60 ತಾಸರ ಬಂದ ಕತ್ತಲೆ ಆಯ್ತು. ಆ ಕತ್ತಲೆಯೊಳಗೆ ಬಂದು ಅದನ್ನ ಕೊಲ್ಲಬೇಕು ಅಂತ ತಿಳ್ಕೊಂಡು ಬಂದ. ಆ ಪಾರಿವಾಳದ ಕಣ್ಣುಗಳು ಅವು ಮಿಂಚ್ತಾ ಇದ್ದು, ಕತ್ತಲೆಯೊಳಗೆ ಕಾಣುತ್ತಿತ್ತು. ಪಾರಿವಾಳನ್ನ ಕೊಲ್ಲಬೇಕಾಗಿರ್ತಕ್ಕಂತ ಇವನಿಗೆ ಪಾರಿವಾಳ ಪೂರ ಕಾಣಿದ್ರು ಕೂಡ ಪಾರಿವಾಳಕ್ಕೆ ಮಾತ್ರ ಇವ ಕಾಣುತ್ತಿದ್ದ. ನಾವ ಅಂದ ನನ್ನ ಕಾಣಲಿಕ್ಕಿಲ್ಲ, ಪರಂತ ಇದಕ್ಕಾರ ಕಾಣಕತ್ತಿತ್ತಲ್ಲ, ಇದು ನೋಡ್ತದಲ್ಲ, ತನ್ನನ್ನು ಕೊಲ್ಲದ ತಾನು ನೋಡ್ತದಲ್ಲ, ಅದಕ್ಕೆ ಹೇಗ್ ಮಾಡ್ಬೇಕಂತ ತಿಳ್ಕೊಂಡು ಅದ್ರ ಕಣ್ಣಿಗೆ ಮತ್ತೆ ಪಟ್ಟಿ ಕಟ್ಟಿದ, ಅದು ನೋಡಬಾರ್ದಂತ. ಎಲ್ಲಾ ಕಡೆ ಕತ್ತಲೆ, ತನ್ನ ಕಣ್ಣನ್ನು ಕೂಡ ಆ ಪಕ್ಷಿ ನೋಡಂಗಿಲ್ಲ. ಆಮೇಲೆ ಪಕ್ಷಿ ಕಣ್ಣು ಕಟ್ಟಿರೋದ್ರೆ ಪಕ್ಷಿನೂ ಇವ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ ಅಂದ ಈಗೇನು ಕೊಲ್ಲ ಕಡ್ಡಿ ಇಲ್ಲ ಅಂತ ತಿಳ್ಕೊಂಡು ಅದ್ರ ಗೋಣು ಮುರ್ಲಿಕ್ಕೆ ಹೋದ. ಅವಾಗ ಅವನು ಮನಸ್ಸಿಗೆ ತಿಳಿಯಾಕಾಯ್ತು, ನಾ ಕೊಲ್ತೀನಲ್ಲ ಅನ್ನುವಂಥ ಜ್ಞಾನ ಅವನಿಗಾಯ್ತು. ಗುರುಗಳೇನ್ ಹೇಳಿದ್ರು, ಯಾರು ನೋಡಬಾರದು, ಯಾರಿಗೂ ತಿಳಿಬಾರದು. ನೋಡೋರಂತ ಇಲ್ಲಿ ಯಾರು ಇಲ್ಲ, ಪರಂತು ತಿಳ್ಕೊಳ್ಳುವಂತ ನನ್ನ ಮನಸ್ಸದಲ್ಲ. ಅವ ಅಂದ ಈ ಮನಸ್ಸನ್ನು ಮರೆಸಿ ಮಾಡೋದು ಹೆಂಗ? ಮನಸ್ಸು ನಿಂತು ಅಂದ್ರೆ ಎಲ್ಲಾ ಕೆಲಸ ನಿಂತು ಬಿಡ್ತಾವ. ಈಗ ನೀವೆಲ್ಲ ಕೂತ್ಕೊಂಡು ಚಂದ ಕೇಳಾಕತ್ತೀರಿ, ನಿಮ್ ಮನಸ್ಸು ಒಳಗೆ ಹೋಯ್ತಪ್ಪ, ನೀವು ಅಲ್ಲೇ ಕುಂತಲ್ಲೇ ಹೋಗ್ಬಿಡ್ತೀರಿ, ನಿದ್ದೆತ್ತಿ ಬಿಡ್ತದ. ಅಂದ್ಬಳಿಕ ಮನಸ್ಸು ಹೊರಗೆ ಬಂದ್ರೆ ಎಲ್ಲ ವ್ಯವಹಾರ, ಮನಸ್ಸು ಒಳಗೆ ಹೋಯ್ತು ಅಂದ್ರೆ ಎಲ್ಲ ವ್ಯವಹಾರ ಬಂದ್ ಆಗ್ತದ. ಅದಕ್ಕೆ ಅವ ವಿಚಾರ ಮಾಡಿದ, ಈ ಮನಸ್ಸಿಗೆ ಮರಿಸಿದನ ಕಾರ್ಯ ಮಾಡೋದು ಅಂದ್ರೆ ಇದು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಬೆಳಗಾಗವರೆಗೆ ವಿಚಾರ ಮಾಡಿದವ. ಇದು ಮರಿಬೇಕು, ಇದು ಮರಿಬೇಕು ಅಂತ ತಿಳ್ಕೊಂಡು ಮರಿಬೇಕು ಮರಿಬೇಕು ಅಂತ ವಿಚಾರ ಮಾಡಿದಂಗೆಲ್ಲ ಮತ್ತೆ ನೆನಪಾಯ್ತು ಹೊರತಾಗಿ ಅದನ್ನು ಮರೆಯೋದು ಅವನ ಕಡೆಯಿಂದ ಆಗಲಿಲ್ಲ. ಅದಕ್ಕೆ ಪ್ರಯತ್ನ ಮಾಡಿ ಮರೆಯಕ್ ಸಾಧ್ಯ ಆಗಂಗಿಲ್ಲ. ಏನೇನೋ ಮರಿಬೇಕಂದ್ರೆ ಸುಮ್ಮನೆ ಸಹಜವಾಗಿದ್ರೆ ಮರಿಬಹುದು, ಹೊರತಾಗಿ ಈ ವ್ಯಕ್ತಿ ನಾನು ಮರಿಬೇಕು, ಇವನ್ ನಾನು ಮರಿಬೇಕು, ಇವನು ಮರಿಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರೆ ಮತ್ತೆ ನೆನಪಾಗತ್ತೆ ಹೊರತಾಗಿ ಮರೆಯಕ್ ಸಾಧ್ಯ ಆಗಂಗಿಲ್ಲ. ಹಿಂಗ ಒಬ್ಬ ಶಿಷ್ಯ ಮತ್ತೊಬ್ಬ ಗುರುಗಳ ಹತ್ರ ಬಂದಾಗ ಗುರು ನನಗೊಂದು ಇಂಥ ಮಂತ್ರ ಹೇಳ್ರಿ, ನಾನು ಒಂದೇ ಸರ ನೆನೆಸಿಕೊಳ್ಳಿನ ಸಿದ್ಧಿ ಆಗಿರ್ಬೇಕು ನೋಡಂದವ, ಒಂದೇ ಸರ ಜಪ ಮಾಡಿ ನನಗೆ ಸಿದ್ಧಿ ಆಗ್ಬೇಕು ಅಂತದೊಂದು ಮಂತ್ರ ಇದ್ರೆ ಹೇಳ್ರಿ ನನಗೆ. ನೂರು ಸರ ಈ ಸಾವಿರ ಸರ ನನ್ನ ಕಡೆ ಟೈಮ್ ಇಲ್ಲ, ನನಗೆ ಆಗೋದಿಲ್ಲ, ಅದಕ್ಕೆ ಒಂದೇ ಸರ ಒಂದ್ ಸರ ಅಂದ ಕೂಡಲೇ ನನಗೆ ಅದು ಸಿದ್ಧಿನಾಗಿರ್ಬೇಕು. ಗುರುಗಳಂದ್ರು ಆಗಲಪ್ಪ ಇವನಿಗೆ ಹೇಳೇ ಬಿಡೋಣಂತ. ಅವನಿಗೊಂದು ಮಂತ್ರ ಹೇಳಿದ್ರು, ಎಲ್ಲರೂ ಹೇಳೋದ ಮಂತ್ರ ಅವನಿಗೂ ಹೇಳಿದ್ರು. ಅವಾಗ ಅವನಿಗೆ ಹೇಳಿದ್ರು, ನೀನು ಮನ್ಯಾಗ ಹೋಗಿ ಸ್ನಾನ ಮಾಡಿ ದೇವರ ಮನೆ ಕೂತ್ಕೊಂಡು ಈ ಮಂತ್ರ ಒಂದೇ ಸರ ಅನ್ನು, ಆದ್ರೆ ಅದನ್ನ ಅನ್ನುವಾಗ ನಿನಗ ಮಂಗದ ನೆನಪು ಬರಬಾರದು ಅಂದ. ಮಂಗದ್ ನೆನಪು ಬರಬಾರ್ದು ನಿನ್ನ ಮನಸ್ಸಿನ ನೆನಪು ಬಂತು ಅಂದ್ರೆ ಸಿದ್ಧ ಆಗಂಗಿಲ್ಲ ಅಂದ್ರು. ಅವ ಅಂದ ನನಗ್ಯಾಕೆ ಬರ್ತದ ಮಂಗ್ಯ ನೆನಪು, ಎಂದೂ ಬಂದಿಲ್ಲ ಅಂದ್ರೆ ಇಂದರೆ ಯಾಕೆ ಬರುತ್ತ ಅಂತ ತಿಳ್ಕೊಂಡು ಹೂನ್ರಿ ಅಂತ ತಿಳ್ಕೊಂಡು ಅಂಟವ. ಹೋಗು ಕಾಲಕ್ಕೆ ಅದ ಚಿಂತೆ ಆಯ್ತು ಅವನಿಗೆ, ಏನಪ್ಪ ಇದು ಅಕಸ್ಮಾತ್ ಅನ್ನು ಕಾಲಕ್ಕೆ ಮಂಗ ನೆನಪು ಬಂದ್ರೆ ಹಂಗ, ಮಂಗ ನೆನಪು ಬಂದ್ರೆ ಹಂಗ ಬಂದ್ರೆ ಹಂಗ ಅದೇ ಚಿಂತೆ ಮಾಡಿಕೊಂತ ಹೋದ. ಮಂಗೆ ಒಟ್ಟು ಗಟ್ಟಿ ಮುಟ್ಟಿ ಆಗ ಹಚ್ಚದ ಮತ್ತಿಟ್ಟದು. ಮಂಗೆ ನೆನಪು ಬರಬಾರದು 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 ಅನ್ಕೊಂತ ಅನ್ಕೊಂತ ಹೋದ. ಜಳಕನ ಮಾಡಿದ, ದೇವರ ಮನೆಯಾಗ ಹೋದ, ದೇವರ ಮುಂದೆ ಕುಂತ್ರ ದೇವರು ಸುದ್ದ ಮಂಗ್ಯನಾಗ ಕಾಣಕ್ ಹಚ್ಚಿಬಿಡ್ತ ಅವನಿಗೆ. ಅಂದ್ರೆ ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ, ನಮ್ಮ ಮನಸ್ಸು ಹೇಗಿರ್ತದ ನಮ್ಮ ದೃಷ್ಟಿನೂ ಹಾಗೆ ಇರ್ತದ. ನಾವು ಏನ್ ನೋಡ್ಬೇಕಂತೀವಿ ಅದನ್ನ ಹಂಗ ನೋಡ್ಲಿಕ್ಕೆ ಸಾಧ್ಯ. ಅವ ಬೇಕಾದಷ್ಟು ಪ್ರಯತ್ನ ಮಾಡ್ದ, ಒಂದೇ ಸರ ಅನ್ನೋ ಸರ ನೀನೇನು ಬರಬೇಡಪ್ಪ ಅಂತ ತಿಳ್ಕೊಂಡು ಮಂಗ್ಯ ಕೇಳ್ತಿದ್ದವ. ಒಂದೇ ಸರ ಅಂತೀನಿ ಆಮೇಲೆ ನಿಬ್ಬ ಆದ ನೆನಪಿಗೆ, ಪರಂತು ಮಂಗ್ಯ ನೆನಪು ಬರಲಾರದ ಒಂದು ಸರನು ಕೂಡ ಅವನಿಗೆ ಅನ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಡೆಗೆ ಅವ ಗುರುಗಳ ಹತ್ರ ಬಂದಂತ, ಗುರುಗಳ ನೀವು ಮಂತ್ರ ಏನು ಹೇಳಿದ್ರಿ, ಈ ಮಂಗ್ಯ ನೆನಪು ಬರಬಾರದು ಅಂತ ಹೇಳಿದ್ರೆ ಆ ಮಂಗ್ಯ ನೆನಪರಿ ಯಾಕೆ ಮಾಡಿಕೊಟ್ರಿ ನನಗ, ನೀವು ಅದನ್ನು ಹೇಳಿದ್ದಿಲ್ಲ ಅಂದ್ರೆ ಮಂಗ್ಯನ್ನ ನೆನೆಸ್ತೇ ಇದ್ದಿಲ್ಲ, ನೀವು ಇದನ್ನು ಹೇಳಿಕೊಟ್ಟು ಇದು ನನಗೆ ಬಹುತೇಕ ಇದು ನನಗೆ ಈ ಜೀವನದಾಗ ನಾನು ಮಂಗ್ಯ ಬಿಡಂಗ್ ಕಾಣಂಗಿಲ್ಲ, ಇದು ಇದು ನಾನು ಇರುವ ನನಗೆ ಮಂಗ್ಯ ಇದು ಬೆನ್ನ ಹತ್ತಂಗ್ ಕಾಣುತ್ತದ, ಅದಕ್ಕೆ ನನಗೇನಿದು ಮಂತ್ರ ಸಿದ್ಧ ಆಗಂಗಿಲ್ಲ. ಗುರುಗಳಂದ್ರು ಹಂಗಲ್ಲಪ್ಪ, ನೀನು ಕೇಳಿದ್ದಕ್ಕೆ ನಿನಗೆ ಹೇಳೋ ಸಲುವಾಗಿ ಹಂಗೆ ಹೇಳಿದನು. ಮಂತ್ರ ಸಿದ್ಧವಾಗಬೇಕಾದ್ರೆ ಅದಕ್ಕೆ ಪುರಶ್ಚರಣ ಅಂತ ಮಾಡಬೇಕಾಗ್ತದೆ. ಪುರಶ್ಚರಣ ಅಂದ್ರೆ ಏನು, ಒಂದೊಂದು ಅಕ್ಷರಕ್ಕೆ ಒಂದೊಂದು ಲಕ್ಷ ಸರಿ ಮಂತ್ರ ಜಪ ಮಾಡಬೇಕು. ಪಂಚಾಕ್ಷರ ಮಹಾಮಂತ್ರ ಅಂದ್ರೆ ಐದು ಅಕ್ಷರದ ಮಂತ್ರ ಇದ್ರೆ ಒಂದು ಅಕ್ಷರಕ್ಕೆ ಒಂದು ಲಕ್ಷ ಅಂದ್ರೆ ಎಷ್ಟಾಯ್ತು, ಐದು ಲಕ್ಷ. ಅದನ್ನು ಮತ್ತೆ ನಾಲ್ಕರಿಂದ ಮತ್ತೆ ಗುಣಿಸ್ಬೇಕಂತ ಎಷ್ಟಾಯ್ತು, ಇಪ್ಪತ್ತು ಲಕ್ಷ. ಅದಕ್ಕೆ ಅದು ಮಂತ್ರ ಸಿದ್ಧಿ ಆಗಬೇಕಾದಾಗ ಒಂದು ವ್ರತವನ್ನು ನೇಮ ಮಾಡಿಕೊಂಡು ಪ್ರತಿ ದಿವಸ ಇಷ್ಟು ಜಪವನ್ನು ಮಾಡೇ ತೀರ್ತನಂತಕ್ಕಂಥ ನಿರ್ಧಾರ ಮಾಡಿಕೊಂಡು ಪುರಶ್ಚರಣ ಮಾಡಿದಾಗ ಅವಾಗದು ಮಂತ್ರ ಸಿದ್ಧಿ ಆಗ್ತಂತಕ್ಕಂಥ ಮಾತಾಡಿದ. ಮತ್ತಿಷ್ಟೆಲ್ಲ ತಪಸ್ಸು ಮಾಡಿದವರು ಇಷ್ಟು ಮಾಡ್ಯಾರ, ಒಂದು ಪುರಶ್ಚರಣ ಅಲ್ಲ, ತನ್ನ ಜೀವನದಲ್ಲಿ ಎಷ್ಟೋ ಪುರಶ್ಚರಣ ಮಾಡ್ಲಿಕ್ಕೆ ಸಾಧ್ಯ ಅಷ್ಟೆಲ್ಲ ಮಾಡ್ಕೋಬೇಕಂತ ಹೇಳ್ತಾರೆ. ನೀನು ಒಂದೇ ಸಲ ಸಿದ್ಧಿ ಆಗಲಂದ್ರೆ ಹೆಂಗ, ಅದಕ್ಕೆ ಒಂದೇ ಸಲ ಸಿದ್ಧಿ ಆಗೋದಿಲ್ಲ, ಸಿದ್ಧಿ ಮಾಡಿಕೊಡ್ತಕ್ಕಂಥ ಮನಸ್ಸು ನಿಂದಿಲ್ಲ ಅನ್ನೋ ಸಲುವಾಗಿ ನೀನು ಹಿಂಗೆ ಹೇಳಿ ಕಳಿಸಿಕೊಟ್ಟಿವಿ ಅಂತ ಹೇಳ್ತಾರೆ. ಹಾಗೆ ಆತ ಆ ಪಾರಿವಾಳವನ್ನು ಮರೆತು ಕೊಲ್ಲಬೇಕಂತ ತಿಳ್ಕೊಂಡು ಬೇಕಾದಷ್ಟು ಪ್ರಯತ್ನ ಮಾಡಿದ್ರು ಕೂಡ ಆ ಪಾರಿವಾಳವನ್ನು ಮರಲಿಕ್ಕೆ ಅವನಿಗೆ ಆಗಲಿಲ್ಲ. ಅವಾಗ ಬೆಳಿಗ್ಗೆ ಅದನ್ನು ಹಾಗೆ ವಾಪಸ್ ತೊಗೊಂಡ್ಬಂದು ಗುರು ಹೇಳ್ತಾನೆ, ಗುರುನ ಎಲ್ಲ ಮಾಡಿದೆ, ಬಾಗಿಲು ಹಾಕಿದೆ, ಕಿಟಕಿ ಹಾಕಿದೆ, ಕತ್ತಲ ಮಾಡಿದೆ, ಕಣ್ಣು ಕಟ್ಟಿಕೊಂಡೆ, ಅದರದ್ದು ಕಣ್ಣು ಕಟ್ಟಿ ಎಲ್ಲಾ ಮಾಡಿದ್ರು ಕೂಡ ನಾನು ಅದನ್ನು ಕೊಲ್ಲಕ್ಕೆ ಹೋದಾಗ ಅದನ್ನು ನಾನು ಕೊಲ್ತೀನಿ ಅನ್ನುವಂತ ತಿಳುವಳಿಕೆ ನನಗೆ ಬಂತು, ಪರಂತು ಅದನ್ನು ಮರೆಸಿ ನನ್ನ ಕೊಲ್ಲಿಕ್ಕಾಗಿಲ್ಲ, ಅದಕ್ಕೆ ನಾನು ಬಂದೆ. ಗುರುಗಳು ಹೇಳಿದ್ರು, ನೀನ ಈಗ ಆತ್ಮಜ್ಞಾನ ಪಡೆಯಕ್ಕೆ ಅಧಿಕಾರಿನ, ಯಾಕಂದ್ರೆ ನೀನು ಅಂತರಂಗದಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿದೆ. ಕೇವಲ ನೋಡುವಂತಹದ್ದು ಕಣ್ಣಷ್ಟೇ ಅಲ್ಲ, ಮನಸ್ಸನ್ನು ಕೂಡ ನೋಡುತ್ತದೆ ಅನ್ನುವಂತಹ ತಿಳುವಳಿಕೆ ನೀನು ಬಂದು ಅಂತರಂಗದಲ್ಲಿ ಪ್ರವೇಶ ಮಾಡಪ್ಪ ಅಂದ ಬಳಿಕ ಅಂತರಂಗದ ಆತ್ಮವನ್ನು ಅರಲಿಕ್ಕೆ ನೀನೇ ಅಧಿಕಾರಿ ಅಂತ ತಿಳ್ಕೊಂಡು ಅವನಿಗೆ ಉಪದೇಶ ಮಾಡ್ತಾವ. ಅದಕ್ಕೆ ನಾವು ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಕೂಡ ನಮ್ಮ ಅಂತರಂಗ, ಅಂತರಂಗದಲ್ಲಿರ್ತಕ್ಕಂತ ಪರಮಾತ್ಮ ಇವೆಲ್ಲ ಸಾಕ್ಷಿ ಇದ್ದೇ ಇರ್ತಾವ. ಪರಂತು ಬಹಳಷ್ಟು ಜನರಿಗೆ ಅವ ಅಂತರಂಗದಲ್ಲಿ ಇವರು ಒಳಗೂ ಹೋಗಿಲ್ಲ, ಮನಸ್ಸು ನೋಡಿಲ್ಲ ಅಂದ ಬಳಿಕ ಇವರು ಮನಸ್ಸಿನ ಒಳಗಿರ್ತಕ್ಕಂಥ ದೇವರನ್ನು ಕಾಣಲಿಕ್ಕೆ ಹ್ಯಾಂಗ ಸಾಧ್ಯ? ಅದಕ್ಕೆ ಸ್ಥೂಲವಾಗಿ ಆಗಲಿ ಇವನ ದೇಹದ ಮೇಲೆ ಲಿಂಗವನ್ನು ಕೊಟ್ಟರೆ ಆ ದೇಹದ ಮೇಲೆ ಇರುವಂತಹ ಲಿಂಗದ ಸಾಕ್ಷಿಯಾಗಿ ನಾನಿಂಥ ಕಾರ್ಯ ಮಾಡಬಾರದು ಅನ್ನುವಂತ ತಿಳುವಳಿಕೆ ಇವನಿಗೆ ಬರಲಿ ಅನ್ನೋ ಸಲುವಾಗೇನೆ ದೇಹದ ಮೇಲೆ ಲಿಂಗವನ್ನು ಕಟ್ಟಿದರೆ. ಅದಕ್ಕದು ನಮ್ಮನ್ನ ಬಹಿರಂಗದಲ್ಲಿ ಆಗ್ತಕ್ಕಂತಹ ದುಷ್ಪ್ರವೃತ್ತಿಗಳಿಂದ ರಕ್ಷಣಾ ಮಾಡತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕವಚ ಅಂತ. ಅದಕ್ಕೆ ಶಿರೋವ್ರತವನ್ನು ಧಾರಣ ಮಾಡತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಬಹಳಷ್ಟು ಕಟ್ಟುನಿಟ್ಟಾಗಿ ಅದನ್ನ ಪರಿಪಾಲನೆ ಮಾಡಬೇಕಾಗ್ತದೆ. ನಾವು ಕಷ್ಟ ಪಡಾಕ ವಾಲ್ಯ ಪರಂತ ಸುಖ ನಮಗೆ ಸಿಗಬೇಕಂದ್ರೆ ಸಿಗೋದಿಲ್ಲ. ಅದಕ್ಕೆ ನೀವು ಜೀವನದಲ್ಲಿ ಎಷ್ಟು ಕಷ್ಟ ಪಡಿದ್ರೆ ಸಂಸಾರಕ್ಕಾಗಿ, ಒಂದು 1,000 ರೂಪಾಯಿ ಗಳಿಸಬೇಕಾದ್ರೆ, 10,000 ರೂಪಾಯಿ ಗಳಿಸಬೇಕಾದ್ರೆ, 1,00,000 ರೂಪಾಯಿ ಸಂಪಾದನೆ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡಬೇಕಾಗ್ತದೆ. ಹಗಲು ರಾತ್ರಿ ಅನ್ನು ಕೂಡಿ ಒಂದು ಮಾಡಿ ದುಡಿದ್ರೂ ಕೂಡ ಆಗೋದಿಲ್ಲ. ಇಷ್ಟೆಲ್ಲ ಊಟ ಕಡಿಮೆ ಮಾಡಿ ಬಟ್ಟೆ ಸಾದ ಉಟ್ಟು ಏನೇನೋ ಮಾಡಿ ಗಳಿಸಿದ್ರು ಕೂಡ ಆಗೋದಿಲ್ಲ ಅಂದ ಬಳಿಕ ಸಾಂಸಾರಿಕವಾದ ಕ್ಷಯಿಸಿ ಹೋಗ್ತಕ್ಕಂತ ಸಂಪತ್ತನ್ನು ಸಂಗ್ರಹ ಮಾಡಲಿಕ್ಕೆ ನಾವಿಲ್ಲಿಷ್ಟೆಲ್ಲ ಕಷ್ಟಪಡ್ತೀವಿ ಅಂದ್ರೆ ಆ ಮಹಾಧನ ಅಂತಾರೆ. ಅದಕ್ಕೆ ಲಿಂಗಂ ವೈ ಧನಂ, ಕೌಶಿತಕಿ ಉಪನಿಷತ್ತಿನೊಳಗ ಲಿಂಗಕ್ಕ ಧನ ಅಂತ ಕರ್ಕೊಂಡ್ ಬಂದ. ಅದು ಅಕ್ಷಯವಾಗಿರ್ತಕ್ಕಂಥ ಸಂಪತ್ತು ಅಂತ. ಅದಕ್ಕಂಥ ಸಂಪತ್ತನ್ನು ಪ್ರಾಪ್ತಿ ಮಾಡಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವೀರಶೈವನು ಕೂಡ ಅವನಂತ ಶ್ರೀಮಂತರು ಮತ್ತೊಬ್ರು ಯಾರು ಇಲ್ಲ ಅಂತಾರ. ಅದಕ್ಕೆ ಹೇಮ ನಿನ್ನಲಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನದೆಂಬುದು ಜ್ಞಾನ ರತ್ನ. ಅಂತಪ್ಪ ರತ್ನವನ್ನು ಧರಿಸಿದೆಯಾದೊಡೆ ನಿನ್ನಂತ ಸಿರಿವಂತರಿಲ್ಲ ಕಾಣ ಅಂತಾರ. ಅಂದ್ರೆ ಲಿಂಗವನ್ನು ಧರಿಸಿದವನಷ್ಟು ಶ್ರೀಮಂತ ಮತ್ತೊಬ್ರು ಯಾರು ಇಲ್ಲೇ ಇಲ್ಲ ಅಂತ. ಪುರಾಣಗಳಲ್ಲಿ ಬಹಳ ಸುಂದರವಾದ ಕಥೆಗಳು ಬರ್ತವೆ. ಪಾರ್ವತಿ ಪರಮಾತ್ಮ ಕುಳಿತುಕೊಂಡಾಗ ಲಕ್ಷ್ಮೀ ಸರಸ್ವತಿಯರು ದೇವರ ದರ್ಶನಕ್ಕೆ ಬಂದ್ರಂತ, ಶಿವನ ದರ್ಶನಕ್ಕೆ ತಮ್ಮ ತಮ್ಮ ಪತಿ ಜೊತೆಗೆ ಬಂದಾಗ ಎಲ್ಲರ ಕೊಳ್ಳಾಗು ಬಹಳಷ್ಟು ಬಂಗಾರದ ಆಭರಣಗಳು. ಅವು ಏನ್ ಹೆಸರು ಎಲ್ಲ ನಿಮಗೆ ಗುರುತಾದವ, ನೀವು ದಿನ ಹಾಕೊಂಡು ಹಾಕೊಂಡ್ತಿ. ಅಷ್ಟೆಲ್ಲ ಬಂಗಾರದ ಆಭರಣಗಳು ಹಾಕಿಕೊಂಡು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪೀತಾಂಬರನ್ನು ಧರಿಸಿಕೊಂಡು ದೇವರ ದರ್ಶನಕ್ಕೆ ಬಂದ್ರಂತ. ಅದಕ್ಕೆ ಒಮ್ಮೆಮ್ಮೆ ಏನಾಕಪ್ಪ ಅಂದ್ರೆ, ಒಮ್ಮೆಮ್ಮೆ ಈ ವೇಷಗಳು ಭೂಷಣ ಇರ್ತಾವಲ್ಲ, ಇವು ಒಮ್ಮೆಮ್ಮೆ ರಾಜಸೀ ಗುಣಗಳನ್ನು ತರಲಿಕ್ಕೆ ಕಾರಣೀಭೂತಕ್ಕ. ಸಾಮಾನ್ಯವಾಗಿ ಮನುಷ್ಯ ಮನೆಯಾಗಿದ್ದಾಗ ಅಂತ ಆಭರಣ ಹಾಕೊಳ್ಳಂಗಿಲ್ಲ. ಒಳಗ ಕೂತ್ಕೊಂಡಿದ್ದ ಅಂದ್ರೆ ಸುಮ್ ಸಾದಾ ಬಟ್ಟೆ ಹಾಕೊಂಡಿರ್ತಾನೆ. ಹೊರಗೆ ಹೊಂಟ ಅಂದ್ರೆ ಚಲೋ ಬಟ್ಟೆ ಬೇಕು, ಆಭರಣ ಬೇಕು. ಯಾಕಂದ್ರೆ ನೋಡೋರಿಗೆ ಚಲೋ ಕಾಣಬೇಕು ಅಂತ. ಅದಕ್ಕೆ ಈ ವೇಷಭೂಷಗಳು ಕೂಡ ಮನುಷ್ಯನ ಮನಸ್ಸಿನ ರಾಜಸೀ ಭಾವನೆಗಳನ್ನು ತರಲಿಕ್ಕೆ ಕಾರಣ ಆಗ್ತಿರ್ತವೆ. ಹಾಗೆ ಲಕ್ಷ್ಮಿ ವೈಭವಪೂರ್ಣವಾಗಿ ದೇವರ ದರ್ಶನಕ್ಕೆ ಬಂದಾಗ ಪಾರ್ವತಿ ತನ್ನು ನೋಡಿಕೊಂಡ್ಲಕ್ಕೆ ಏನಿದು ಲಕ್ಷ್ಮಿಗೆ ಎಷ್ಟು ಬಂಗಾರದ, ನನ್ನ ಮೈ ಮ್ಯಾಗ ಏನೇನು ಇಲ್ಲ, ಇಲ್ಲ ಒಂದು ಗುಂಜಿ ಇಲ್ಲ, ಏನೂ ಇಲ್ಲ. ಅವಾಗ ಪರಮಾತ್ಮ ಆಕೆ ಹೋದ ಬಳಿಕ ಈಕೆ ಮನಸ್ಸಿನಾಗ ಅದು ಬೇಕು ಅನ್ನುವಂತ ಬಯಕೆ ಚಾಲುವಾಯ್ತು. ನನಗೂ ಇದು ಬೇಕು. ಅವಾಗ ಪರಮಾತ್ಮನಿಗೆ ಹೇಳಿಲ್ಲ, ನನಗೂ ಮಾಡಿಸ್ಕೊಡ್ರಿ. ಒಬ್ರು ನೋಡ್ರಿ, ಒಬ್ರು ಮಾಡ್ತಾರ ಜಗತ್ತಿನಲ್ಲಿ, ಹಂಗ ಆಕಿಗೂ ಭಾವನೆ ಬಂದಿರೋ ಬಹುತೇಕ. ನನಗೂ ಬೇಕು ಇವೆಲ್ಲ, ಕೈ ಆಗ್ಬೇಕು, ಕಾಲಾಗ್ಬೇಕು, ತಲೆ ಆಗ್ಬೇಕು, ಎಲ್ಲ ಕಡೆಯೂ ಬೇಕು. ಅವ ಅಂದ, ನನ್ನಲ್ಲಿ ಏನದ, ನಾನು ಸದಾಶಿವ, ನನ್ನಲ್ಲಿ ಜೋಳಿಗೆ ಬಿಟ್ರೆ ಮತ್ತೊಂದು ಏನೂ ಇಲ್ಲ. ಆ ಜೋಳಿಗೆ ಏನದಪ್ಪ ಅಂದ್ರೆ ವಿಭೂತಿನದ, ವಿಭೂತಿ ಹೊರತು ಮತ್ತೊಂದು ಏನೂ ಇಲ್ಲ. ಇಲ್ಲ ಆಕೆ ಅಂದ್ಲು, ಬರೀ ಇದನ್ನು ಹೇಳ್ಕೊಂತ ಇಷ್ಟು ವರ್ಷ ಆದ್ರು ನಮ್ಮ ಎಷ್ಟು ದಿವಸ ಈ ಮಾತು ಕೇಳಿ, ಅದಕ್ಕೆ ನನಗೆ ಬೇಕಾ ಬೇಕಂತ ತಿಳ್ಕೊಂಡು ಹಠ ಹಿಡಿದ. ಅವಾಗ ಪರಮಾತ್ಮ ಏನ್ ಮಾಡಿದ ಅಂದ್ರೆ, ಒಂದು ಎರಡು ಬಟ್ಟಿಗೆ ಬರುವಷ್ಟು ಭಸ್ಮ ವಿಭೂತಿ ಪಾರ್ವತಿ ಕೈಯಲ್ಲಿ ಕೊಟ್ಟನಂತ. ಏನ್ ಹೇಳಿದ, ಇದನ್ನು ತಗೊಂಡು ಹೋಗು, ಕುಬೇರ್ನಲ್ಲಿ ಹೋಗಿ ಇದರ ತೂಕದ ಬಂಗಾರ ತಗೊಂಡು ಬಾ ಅಂತ ಹೇಳಿದ. ಯಾಕೆಂದ್ರೆ ಇದಕ್ಕೇಟ್ ಬಂಗಾರ ಬರ್ತದ, ಇದು ನೋಡಾಕರ ಒಂದ್ ಈಟ್ ಅದ, ಇದಕ್ಕೇಟ್ ಬಂಗಾರ ಬರ್ತದ. ಅವಂದ ಏಟ್ ಬಂದಟ್ ತಗೊಂಬ, ಅದ್ರಾಗ ನಾನು ಮಾಡಿಸ್ತೇನೆ ಎಲ್ಲ ಅಂತ ಹೇಳಿ ಆ ಸಮಯಕ್ಕಾಗಿ ಹೋದು ಕುಬೇರನ ಅನಕಾಪಟ್ಟಣಕ್ಕೆ ಹೋಗಿ ಕುಬೇರ ಹತ್ರ ಪಾರ್ವತಿ ಬಂದಂದ ಕೂಡಲೇ ಅವನಿಗೆ ಬಹಳ ಆನಂದ ಆಯ್ತು. ಜಗಜ್ಜನನಿ ಮಹಾ ಪಾರ್ವತಿ ನೀನ್ ಬಂದಲ್ಬಾ ಅಂತ ತಿಳ್ಕೊಂಡು ಸತ್ಕಾರ ಮಾಡಿ, ನಮ್ಮ ಮನೆ ನೀವ್ ಯಾಕೆ ಬಂದಿರಿ, ನಮಗ ಬಂಗಾರ ಬೇಕಾಗಿದೆ ಅದಕ್ಕೆ ತಗೊಳಕ್ ಬಂದಿ. ಏಟ್ ಬೇಕು ಪರಮಾತ್ಮ? ಒಂದ್ ಚಿಮಟಿ ಎರಡು ಬಟ್ಟಿ ಒಂದಷ್ಟು ಭಸ್ಮ ಕೊಟ್ಟಿದ್ದ, ಅದನ್ನ ಹಿಂಗೆ ಹೇಳ್ಕೊಂಡು ಬಂದ್ ಮತ್ತೆ ಅಕ್ಕಡೆ ಕಡೆ ಹೋದ್ರೆ ಬಿದ್ದು ಹೋಗ್ತಂತ ತಿಳ್ಕೊಂಡು ಹಿಂಗೆ ಹೇಳ್ಕೊಂಬ ಇರ್ಲಿಲ್ಲ ಅದನ್ನ. ಅದಕ್ಕೆ ಇದಕ್ಕೆಟ್ಟು ವಜನೆ ಬಂಗಾರ ಬರ್ತಾ ಅಷ್ಟು ಬಂಗಾರ ಕೊಡು. ಅವ ಅಂದ ಆ ಭಸ್ಮ ಹಂಗ ತಗೊಂಡು ಹೋಗು, ನಿನಗೆ ಏಟ್ ಬೇಕಾಟ್ ಬಂಗಾರ ಕೊಡ್ತೀನಿ ಅಂದವ. ಅದರ ಏಟ್ ಬರ್ತದ, ಅದಕ್ಕೆ ಭಸ್ಮ ಹಂಗ ಅಲ್ಲೇ ಇರ್ಲಿ, ಅದು ತೂಕ ಹಚ್ಚಕ್ ಹೋರ್ ಮತ್ತೆ ಹಾರ ಹೋದ ಗಾಳಿ ಗೀಳಿಗೆ. ಅದಕ್ಕೆ ನಿನಗೆ ಎಷ್ಟು ಬೇಕು ಬಂಗಾರ ಹೇಳಿ ಕೊಡ್ತೀನಿ ತಗೊಂಡೋಗು. ಯಾಕೆಂದ್ರೆ ಹಂಗ ಹೋಯಂಗಿಲ್ಲ ನಾವು, ಇದನ್ನು ಭಸ್ಮ ತೂಕ ಬಂಗಾರ ಬೇಕು. ಪಾರ್ವತಿ ಆ ರೀತಿ ಹಠ ಮಾಡಿದಾಗ ಹಂಗಾರ ತಕ್ಕಡೆ ಹಚ್ಚಂತ ತಿಳ್ಕೊಂಡು ಹಚ್ಚಿದ್ರು ಅದನ್ನು ಭಸ್ಮ. ಆಮೇಲೆ ಇವ ಬಂಗಾರ ಹಚ್ಚಕತ್ತಿಂದಂತ ಅವನಲ್ಲಿರುವಂತ ಎಲ್ಲಾ ಬಂಗಾರ ಹಚ್ಚಿದ್ರು ಕೂಡ ಅದು ತಕ್ಕಡಿ ಕೆಳಗ ಇದು ಮೇಲೆ ಇತ್ತು. ಅವ ಅಂದ ಏನ್ ಹೆಂಗ್ ಮಾಡುದು, ಅಪಮಾನ ಆಯ್ತಲ್ಲ ನನಗಂತ ತಿಳ್ಕೊಂಡು ಕಡೆಗೆ ತನ್ನ ಹೆಂಡತಿನ ಕರೆದ ನಿನ್ನ ಮೈ ಮೈಗೆ ಏನದು ಅವನು ಕರೆದು ಹಾಕೇ ಬಿಡೋದಕ್ಕಂತ. ಅವಾಗ ಹಾಕಿ ತನ್ನ ಮೈ ಮೈಗೆ ಎಲ್ಲಾ ಆಭರಣಗಳನ್ನು ಕಳೆದು ಹಾಕಿದ್ಲಂತ. ಆದ್ರೂ ಅದು ನೆಲ ಬಿಟ್ಟು ಮ್ಯಾಲೆ ಏಳೇ ಇಲ್ಲ. ಕೊನೆಗಾಕಿ ತನ್ನ ಕೊಳಿರ್ತಕ್ಕಂತ ಮಂಗಳ ಸೂತ್ರವನ್ನು ಕೂಡ ಬಿಚ್ಚಿಟ್ಟುಬಿಟ್ಲು. ಅವಾಗ ಸ್ವಲ್ಪ ಮ್ಯಾಲಕ್ಕೆತ್ತಂತದ. ಇದನ್ನ ನೋಡಿ ಆಶ್ಚರ್ಯ ಆಯ್ತು ಅವನಿಗೆ. ಅವಾಗ ಪಾರ್ವತಿ ತಲೆಯಾಗಿಂದೇನು ಭ್ರಮ ಇತ್ತಲ್ಲ ಬಂಗಾರದ ಭ್ರಮ, ಅದು ಪೂರಾ ಮಾಯ ಆಗಿಬಿಡುತ್ತೆ. ಯಾಕೆಂದ್ಲು ಇಟ್ಟು ಭಸ್ಮ ಅಂದ್ರೇನು, ಇಟ್ಟು ಬಂಗಾರ ಅಂದ್ರೇನು, ಇದಕ್ಕೆ ಸಾಟ್ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಪರಮಾತ್ಮ ಭಸ್ಮ ಮೇಲೆ ಇಷ್ಟು ಪ್ರೀತಿದಾನೆ. ಹಾಗೇನೆ ಉಪನಿಷತ್ತು ಹೇಳ್ತವೆ, ಲಿಂಗ ಅಂದ್ರೆ ಇದೊಂದು ಧನ ಸಂಪತ್ತು ಅಂತಿದೆ. ಲಿಂಗಂ ವೈ ಧನಂ. ಯಾರು ಈ ಲಿಂಗವನ್ನು ದೇಹದ ಮೇಲೆ ಧರಿಸಿಕೊಂಡಿದ್ದಾರೆ ಅದಕ್ಕೆ ಶರಣ ಹೇಳಿದ್ರು, ನಿನ್ನಂತ ಸಿರಿವಂತರಿಲ್ಲ ಕಾಣ ಅಂದ್ರು. ನೀವು ಶ್ರೀಮಂತರಾಗಬೇಕಾದ್ರೆ ಏನ್ ಮಾಡ್ಬೇಕಂತೀರಿ? ನಾವು ಹೊಲ ಗಳಿಸ್ಬೇಕು, ಮನಿ ಗಳಿಸ್ಬೇಕು, ಅದನ್ ಮಾಡಬೇಕು, ಇದನ್ ಮಾಡಬೇಕು, ಇದರಿಂದ ಶ್ರೀಮಂತರ ಆಗ್ಬೇಕಂತ ವಿಚಾರ ಮಾಡ್ತಾನ. ಪರಂತು ಅದೆಲ್ಲ ಹೇಗಿದೆ ಅಂತ ಕೇಳಿದ್ರೆ, ಗಾಳಿಗಿಟ್ಟ ದೀಪದಂತೆ ಯಾವಾಗ ಆರ್ತದೋ ಹೇಳಕ್ ಬರೋದಿಲ್ಲ ಅಂತ. ಅದಕ್ಕಾಗಿ ಆ ಸಂಪತ್ತಿನ ಕಡೆಗೆ ಲಕ್ಷ್ಯವನ್ನು ಕಡಿಮೆ ಮಾಡಿ, ಈ ಸಂಪತ್ತು ಇದು ಅಕ್ಷಯವಾಗಿರುವಂತ ಸಂಪತ್ತು, ನಿಮ್ಮ ಜೊತೆಗೆ ಬರುವಂತ ಸಂಪತ್ತಿದು, ನಿಮ್ಮ ದೇಹದೊಳಗೆ ಅನೇಕ ಬಂಗಾರದ ಆಭರಣ ಇರ್ತಾವೆ. ಸಾಯು ಕಾಲಕ್ಕೆ ಸತ್ತ ಮೇಲೆ ನಿಮ್ಮನ್ನ ಹಂಗ ಅವನ್ನ ತೆಗಿಲಾರ್ದ ಹಂಗ ಕುಂಡ್ರಿಸಿನ ಕೂಡ ನಿಮ್ಮದೆಲ್ಲ ಪೂಜೆ ಗೀಜೆ ಮಾಡಿರ್ತಾವ. ಉತ್ಸವ ಮಾಡೋ ಕಾಲಕ್ಕೂ ಹಂಗ ಇರ್ತಾವ ಅವು. ಅಲ್ಲಿ ಹೋದ್ಮೇಲೆ ಹಂಗ ಮುಚ್ಚಂಗದ್ರೆ ಒಳಗಾಕಿ ಅವ್ರ ಲಕ್ಷ ಇರ್ತದ, ಅದನ್ನ ತಕ್ಕೊಂಡಿಲ್ಲ ಇದನ್ನ ತಕ್ಕೊಂಡಿಲ್ಲ ಅಳಂಗಳ್ತಿರ್ತಾರ ಅವರು. ಅಳಂಗಳೋದು ಅಳ್ಕೊಂತ ಹೇಳ್ತಿರ್ತಾರೆ, ಮತ್ತೆ ಅದು ಬಂಗಾರ ಚೈನೆ ತೆಗಿ ಅಂತ ಅಳ್ಕೊಂತ ಹೇಳೋದು. ಅಂದ್ರೆ ನಿಮ್ಮ ಮೈ ಮೇಲೆ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಸಂಪತ್ತನ್ನು ಸ್ವಲ್ಪನು ಕೂಡ ನಿಮ್ಮ ಮೇಲೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾವುಗಳು ಹಾವು ಅಂತ ವಿಷದ ಹಾವು ಅಕಸ್ಮಾತ್ ಆಗಿ ಯಾರು ಹೊಡೆದ ಸಾಯ ಹೊಡೆದ್ರೆ ಅದರ ಬಾಯಿಯೊಳಗ ಒಂದಿಟ್ಟು ತಾಮ್ರ ದುಡ್ಡು ಇಟ್ಟು ಸುಡ್ತಾರ ಅದನ್ನ. ಒಂದು ವಿಷ ಜಂತು ಅದು ಹಾವು ಸತ್ತಿವ್ ಅಂದ್ರೆ ಅದನ್ನ ಹಾಗೆ ಇದು ಮಾಡಕ್ಕಿಲ್ಲ, ಒಂದು ತಾಮ್ರ ದುಡ್ಡು ಅದರ ಬಾಯಾಗಿಟ್ಟು ಹಾಲಾಕಿ ಅದನ್ನ ಸುಡ್ತಾರ. ನಿಮ್ ಬಾಯಾಗ ಒಂದು ಬಂಗಾರ ಒಂದು ತಾಮ್ರ ದುಡ್ಡು ಸುದ್ದಾಡಂಗಿಲ್ಲ, ಬರ ಮಣ್ಣು ಹಾಕ್ಬಿಡ್ತಾರ, ಮತ್ತೇನು ಹಾಕಂಗಿಲ್ಲ. ಅಂದ ಬಳಿಕ ಇಷ್ಟೆಲ್ಲ ನೀವು ಸಂಪತ್ತನ್ನು ವಾಪಸ್ ತಗೊಂಡು ಬರ್ತಾರ, ಪರಂತು ಏನ್ ನಿಮ್ ಜೊತೆಗೆ ಇಟ್ಟು ಬರ್ತಾರೆ? ನಿಮ್ಮ ಇಷ್ಟ ಲಿಂಗವನ್ನು ಮಾತ್ರ ನಿಮ್ ಜೊತೆಗೆ ಇಟ್ಟು ಬರ್ತಾರೆ. ಅದಕ್ಕೆ ತಾಯಿಯೇ ಗರ್ಭದಲ್ಲಿ ಪ್ರಾಪ್ತವಾಗಿರ್ತಕ್ಕಂತಹ ಲಿಂಗ, ಕೊನೆಗೆ ನೀವು ಭೂಗರ್ಭಕ್ಕೆ ಹೋಗಬೇಕಾದ್ರೆ ನಿಮ್ಮ ಜೊತೆಗೆ ಬರುವಂತಹ ಲಿಂಗ ಅದು. ಅದಕ್ಕೆ ಅಂಥ ಸಂಪತ್ತಿನ ಕಡೆಗೆ ಲಕ್ಷ್ಯ ಇದ್ರೆ ನಿಮಗೆಲ್ಲಾ ಸಂಪತ್ತನು ಬರ್ತದೆ. ಭೋಗ ಸಂಪತ್ತು ಬರ್ತದೆ, ಭಾಗ್ಯ ಸಂಪತ್ತು ಬರ್ತದೆ, ಮೋಕ್ಷ ಸಂಪತ್ತು ಬರ್ತದೆ. ಪರಂತು ಅದರ ಕಡೆ ಲಕ್ಷ್ಯ ಇರತಕ್ಕಂಥ ಮನುಷ್ಯ ಈ ಭೋಗ ಭಾಗ್ಯದ ಕಡೆಗೆ ಅದನ್ನ ನೋಡಿ ನಾವು ದೊಡ್ಡವಾಗಬೇಕಂತ ಪ್ರಯತ್ನ ಮಾಡಿದಪ್ಪ ಅಂದ್ರೆ ಅದು ಹೇಗಾಗ್ತದೆ ಅಂದ್ರೆ ಒಂದು ನರಿ ಅಡವಿಯಲ್ಲಿರ್ತಕ್ಕಂಥ ನರಿ ಏನು ವಿಚಾರ ಮಾಡುತ್ತೆ ಅಂದ್ರೆ ನಾನೊಂದು ದೊಡ್ಡ ಭೇಟಿ ಆಡಬೇಕು ಅಂತಕ್ಕಂಥ ವಿಚಾರ ಬಂತು. ಸೂರ್ಯ ಉದಯ ಆಯಿತು. ಸೂರ್ಯ ಉದಯ ಆದ ಕೂಡಲೇ ಅದು ಪಶ್ಚಿಮ ದಿಕ್ಕಿನ ಕಡೆಗೆ ಮುಖವಾಗಿ ಹೋಗ್ತಾ ಇತ್ತು. ಹೋಗುವಾಗ ಹಿಂದಿನಿಂದ ಸೂರ್ಯ ಪ್ರಕಾಶ ಬಿತ್ತಲ್ಲ, ಅದರ ನೆರಳು ಬಹಳ ದೊಡ್ಡದಾಗಿ ಕಾಣುತ್ತಿತ್ತು. ನೆರಳು ಭಯಂಕರ ಉದ್ದಾಗಿತ್ತು. ಅದಂತ ನಾನು ಇವತ್ತು ಬಹಳ ದೊಡ್ಡವಾಗಿನಿ, ಅದಕ್ಕೆ ಸಣ್ಣ ಪಣ್ಣ ಭೇಟಿ ಸಾಲಂಗಿಲ್ಲ, ದೊಡ್ಡ ಭೇಟಿ ಆಡಬೇಕಂತ ತಿಳ್ಕೊಂಡು ಅದು ವಿಚಾರ ಮಾಡ್ಕೊಂತ ಹೋಯ್ತು. ಹುಡುಕಾಕ ದೊಡ್ಡ ಭೇಟಿನ ಹುಡುಕ್ತಾ ಹುಡುಕ್ತಾ ಮುಂಜಾನೆ 8:90 ಗಂಟೆ ಆಯ್ತು. ಅವಾಗ ನೋಡಿತು ಅದು ಏನಾಗಿತ್ತು, ನೆರಳು ಸಣ್ಣದಾಗಿತ್ತು. ಅದಂತೂ ಏ ಮತ್ತೆ ನೀನು ಆಯ್ತು ದೊಡ್ಡವಾಗಿದ್ದಲ್ಲ ಮತ್ ಸಣ್ಣವಾದ್ನೆಲ್ಲ ಅಂದ್ರ ಅವ ದೊಡ್ಡನೂ ಆಗಿಲ್ಲ ಅದು ಸಣ್ಣದೂ ಆಗಿಲ್ಲ, ಅದರ ನೆರಳನ್ನು ನೋಡಿಕೊಂಡು ತನ್ನ ದೊಡ್ಡವಾದೆ ಸಣ್ಣವಾದ ಅಂತ ಭಾವನೆ ಮಾಡ್ಕೊಂಡು. ಹಾಗೆ ಇವೆಲ್ಲ ಸಂಪತ್ತು ಸಿರಿ ಮನೆ ಇವೆಲ್ಲ ಏನಪ್ಪಾ ಅಂದ್ರೆ ಇವನ್ ನೆರಳಿದ್ದಾಗೆ ಅಂತ. ಇವೊಮ್ಮೆ ದೊಡ್ಡನೂ ಹಾಕವೆ, ಒಮ್ಮೆ ಸಣ್ಣನು ಹಾಕ, ಒಮ್ಮೆ ಇರ್ಲಾರ್ದಂಗು ಹಾಕ. ಕತ್ತಲ ಕುತ್ಕೊಂಡ್ರೆ ನಿಮ್ ನೆರಳು ನಿಮ್ ಕಾಣುತ್ತಾನೆ, ಕತ್ತಲ ನಿಮ್ ನೆರಳ ಗಾಯಬಾಗಿರ್ತದೆ. ಹಂಗೊಮ್ಮೆ ಸಂಪತ್ತು ಪೂರ್ಣ ಇರ್ಲಾರ್ದಂಗ ಆಗ್ಬೋದು. ಪರಂತ ಇವತ್ತು ನಿಮಗೆ ಕೊಳ್ಳಲ್ಲಿ ಧರಿಸಿಕೊಳ್ಳಿಕ್ಕೆ ಬೆಳ್ಳಿಯ ಕರಡಿಗಳು ಸಿಗದೇ ಇರಬಹುದು, ಬಂಗಾರದ ಕರಡಿಗಳು ಸಿಗದೇ ಇರಬಹುದು, ಪರಂತ ಅದನ್ನು ವಸ್ತ್ರದಲ್ಲಿ ಆದರೂ ಕೂಡ ಸದಾಕಾಲ ಧರಿಸಿಕೊಂಡಿದ್ರೆ ಅದೊಂದು ಮಹಾಧನ, ಶ್ರೇಷ್ಠವಾದ ಸಂಪತ್ತು ಅಂತ ಕರೀತಾರೆ. ಅದಕ್ಕೆ ಆ ಶ್ರೇಷ್ಠವಾಗಿರುವಂತಹ ಧನನೂ ಹೌದು. ಅದು ಅಷ್ಟೇ ಅಲ್ಲ, ಅದು ನಿಮ್ಮ ಪ್ರತಿಯೊಂದು ಮಾಡತಕ್ಕಂಥ ವ್ಯವಹಾರಗಳಿಗೆ ದುಷ್ಪ್ರವೃತ್ತಿಯಿಂದ ನಿಮ್ಮನ್ನು ತಡಿಲಿಕ್ಕೆ ಒಂದು ನಿಮ್ಮ ರಕ್ಷಾ ಕವಚ ಅಂತ ತಿಳ್ಕೊಂಡು, ಅದಕ್ಕೆ ಇಷ್ಟಲಿಂಗ ಅಂದ್ರೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ರಕ್ಷಾ ಕವಚನೂ ಹೌದು. ಅಷ್ಟೇ ಅಲ್ಲದೆ ಅದು ಒಂದು ವೀರಶೈವರ ಹೆಗ್ಗುರುತು ಅಂತಾರೆ. ಅದಕ್ಕೆ ವೀರಶೈವ ಅಂತ ನಾವು ಹೆಂಗ್ ಕಂಡುಹಿಡಿಯೋದು, ಎದರ ಮೇಲಿಂದ ನಾವು ನಿಮಗೆ ವೀರಶೈವ ಅಂತ ಕರಿಬೇಕು? ಏನ್ ಹಣಿ ಮೇಲೆ ಬಸ್ ಮಾಡಿಸಿಕೊಂಡು ಮಾತ್ರಕ್ಕನು, ಏನ್ ಕೊಳ್ಳ ಲಿಂಗ ರುದ್ರಾಕ್ಷಿ ಧರಿಸಿದ ಮಾತ್ರಕ್ಕನು? ಅಕಸ್ಮಾತ್ ನೀವು ಎಲ್ಲಾರ ಹೋದಲ್ಲೇ ಒಬ್ರ ಎಲ್ಲಾರು ಹೋಗಿದ್ರಂತ ತಿಳ್ಕೋರಿ, ಹೋದಲ್ಲಿ ಹಾರ್ಟ್ ಫೇಲ್ ಆಗಿ ನೀವು ಸತ್ ಬಿಟ್ರಿ, ನೀವು ಸಾಯದ್ಬೇಡ ಅಂದ್ರೆ ಸಾಯಬೇಕಲ್ಲ ಮತ್ತೆ. ಅಕಸ್ಮಾತ್ ಯಾರು ಇಲ್ಲದೆ ಇರತಕ್ಕಂತ ಸ್ಥಾನದೊಳಗೆ ನಿಮ್ಮ ದೇಹ ಪ್ರಾಣ ಗತ ಆಯಿತು ಅಂತ ಕೇಳಿದ್ರೆ ಅವಾಗ ನೀವು ಯಾರನ್ನು ಹೆಂಗ್ ಗುರ್ತಿಡಬೇಕು? ನಿಮ್ಮನ್ನೇನು ಸುಡಬೇಕೋ, ಏನು ಉಗಿಬೇಕೋ, ಏನ್ ಮಾಡ್ಬೇಕು, ಇದು ಯಾವ ಧರ್ಮದ ಅನ್ನೋದು ಗುರ್ತಿಡಬೇಕಾದ್ರೆ ಇತ್ತು ಅಂದ್ರೆ ಇದು ಲಿಂಗಾಯತರದ, ಇದನ್ನ ನಡೆಯಪ್ಪ ವೈದ್ಯ ಸ್ವಾಮಿ ಕರ್ಕೊಂಡು ಪಾದ ಇಡಿಸಿ ಇದಕ್ಕೆ ಅಂತ್ಯಕ್ರಿಯೆ ಮಾಡಣ ಅಂತ. ಅದಕ್ಕೆ ವೀರಶೈವರ ಮುಖ್ಯವಾಗಿರುವಂತಹ ಗುರುತೆ ಇಷ್ಟಲಿಂಗ ಅಂತ. ಇಷ್ಟಲಿಂಗದ ಮುಖಾಂತರವಾಗಿ ನಾವು ವೀರಶೈವರನ್ನ ಗುರುತು ಹಿಡಿತಾ ಇದ್ದೆ. ಉಳಿದ ಭಸ್ಮ ಎಲ್ಲರೂ ಹಚ್ಕೋಬಹುದು, ರುದ್ರಾಕ್ಷಿ ಎಲ್ಲರೂ ಧಾರಣ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಪಾದೋದಕ ಪ್ರಸಾದಗಳನ್ನ ಎಲ್ಲರೂ ಸ್ವೀಕಾರ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಆದರೆ ಮುಖ್ಯವಾಗಿರ್ತಕ್ಕಂಥ ಹೆಗ್ಗುರುತೆ ಅದು ಇಷ್ಟಲಿಂಗವಾದ ಕಾರಣಕ್ಕಾಗಿ ಆ ಇಷ್ಟಲಿಂಗವನ್ನು ದೇಹದ ಮೇಲೆ ಸದಾ ಧರಿಸಿಕೊಂಡಿರಬೇಕು. ಅಷ್ಟೇ ಅಲ್ಲ, ಅದನ್ನು ಧರಿಸಿಕೊಂಡಾಗ ನಿಮ್ಮ ದೇಹ ಏನಾಗುತ್ತೆ ಅಂದ್ರೆ ಅದೊಂದು ಪವಿತ್ರವಾಗಿರುವಂತಹ ಒಂದು ಕ್ಷೇತ್ರ ಅಂತ ಕರೆಸಿಕೊಳ್ಳುತ್ತೆ. ಅದಕ್ಕೆ ಕ್ಷೇತ್ರ ಕ್ಷೇತ್ರವೇ ತಿರುಗಾಡ್ತಕ್ಕಂಥ ಮನುಷ್ಯ, ನೀವೆಷ್ಟೋ ಸಾವಿರ ದೇವಸ್ಥಾನಕ್ಕೆ ನೀವು ಹೋಗಿರ್ತೀರಿ, ಹೋದಾಗ ದೇವರಿಗೆ ಆರತಿ ಮಾಡ್ತಾರೆ, ಮಂಗಳಾರತಿ ಆದ ಬಳಿಕ ನಿಮ್ಮ ಕಡೆಗೂ ಕೂಡ ಆರತಿ ತಾಡ್ ತಗೊಂಬರ್ತಾರೆ. ಅವಾಗ ನೀವೇನ್ ಮಾಡ್ತೀರಿ, ಬಹುತೇಕ ರೊಕ್ಕ ಸಲುವಾಗಿ ತಂದಂಗೆ ಕಾಣ್ತಾರೆ ಇದನ್ನ ತಿಳ್ಕೊಂಡು 5 ಪೈಸೆ 10 ಪೈಸೆ ಅವ್ರಿಗೆ ಹಾಕಿಬಿಡ್ತಾರೆ. ಪರಂತು ದೇವರಿಗೆ ಬೆಳಗಿರುವಂತ ಆರತಿ ನಿಮ್ಮ ಕಡೆ ತರುವಂತ ಉದ್ದೇಶ ಏನು ಅಂತ ಕೇಳಿದ್ರೆ, ಯಾವ ದೇವರ ದರ್ಶನಕ್ಕಾಗಿ ನೀ ಇಲ್ಲಿ ಬಂದಿಯೋ ಆ ದೇವರು ನಿನ್ನಲ್ಲಿ ಕೂಡ ಇದಾನೆ ಅನ್ನೋದನ್ನ ನಿನ್ನಲ್ಲಿರುವಂತಹ ದೇವರಿಗೆ ಬೆಳಗಲಿಕ್ಕೆ ತಂದಿರ್ತ ಹೊರತಾಗಿ ಇವರು ನಿನ್ನ ಕಡೆ ದುಡ್ಡು ತೆಗೆದುಕೊಳ್ಳೋ ಸಲ ತಂದಿರಂಗಿಲ್ಲ. ಅದಕ್ಕೆ ಯಾರ ದೇಹದ ಮೇಲೆ ಲಿಂಗದೆ ಅದು ಹೊರಗಿಂದಾಯ್ತು. ಪರಂತು ಯಾರು ಹೊರಗೆ ದೇವರನ್ನ ಕಟ್ಟಿಲ್ಲ ಅವರಿಗೂ ಕೂಡ ಒಳಗೆ ದೇವರಿದ್ದೇ ಇದ್ದಾನೆ. ಅದಕ್ಕೆ ಅವರು ಪ್ರಾಣಲಿಂಗ, ಅದಕ್ಕೆ ಅವುಗಳಿಗೆ ಭಾವಲಿಂಗ ಅಂತ ಕರ್ಕೊಂಡ್ ಬರ್ತಾರೆ. ಅದಕ್ಕೆ ಲಿಂಗ ಧಾರಣೆ ಎನ್ನುವಂತಹದ್ದು ಎರಡು ವಿಧವಾಗಿರುವಂತಹದ್ದು, ಒಂದು ಬಾಹ್ಯಲಿಂಗ ಧಾರಣೆ, ಮತ್ತೊಂದು ಅಂತರ್ಲಿಂಗ ಧಾರಣೆ ಅಂತ. ಅಂತರ್ಲಿಂಗ ಧಾರಣೆಯನ್ನು ಮಾಡಿಕೊಳ್ತಕ್ಕಂಥ ಪದ್ಧತಿಯನ್ನು ಹೇಳ್ತಾ ಹೇಳ್ತಾರೆ ಅವರು. ಅದಕ್ಕೆ ಮೂಲಾಧಾರ, ಹೃದಯ ಮತ್ತು ಭ್ರೂಮಧ್ಯ, ಇವು ಮೂರು ಸ್ಥಾನಗಳು ಅಂತರ್ಲಿಂಗದ ಅಂತರ್ಲಿಂಗ ಅನುಸಂಧಾನ ಮಾಡತಕ್ಕಂಥ ಸ್ಥಾನಗಳು ಅಂತ ಹೇಳ್ಕೊಂಡ್ಬರ್ತಾರೆ. ಅದಕ್ಕೆ ಬಾಯದಲ್ಲಿ ನೀವು ಲಿಂಗವನ್ನು ಪೂಜೆ ಮಾಡುವಂತೆ ಅಂತರ್ಲಿಂಗವನ್ನು ಕೂಡ ಪೂಜಿಸಬೇಕಾಗ್ತದೆ. ಅದಕ್ಕೆ ಅಂತರ್ಲಿಂಗಗಳು ಹೆಂಗಿರ್ತವೆ, ಅವುಗಳನ್ನ ನಾವು ಹೇಗೆ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ ಸಾಧ್ಯ, ಅದರ ವಿಧಾನ ಏನು, ಅದರ ಪ್ರಕ್ರಿಯೆ ಅಂತಕ್ಕಂಥ ವಿಚಾರವನ್ನ ಅದನ್ನ ನಾಳೆಗೆ ತಿಳಿಸೋಣ ಅಂತ ತಿಳ್ಕೊಂಡು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.